ஸ்ரீகிருஷ்ணகீதாயாஹ பஷ்யாத்யுக்தார்த்த சங்கிரஹ தேவம் நாராயணம் நத்வா சர்வதோஷ விவர்த்திதம் பரிபூர்ணம் குருமிச்சான் கீதார்த்தம் ரக்ஷாமி லேசதஹ. பஞ்சவேதாக்கியஹ சாஸ்திரபுங்கவஹ இதி சம்பின்னஹ பிரபின்னஹ. சாஸ்திரங்கள் ಈ ರೀತಿಯಾಗಿ ಅನೇಕ ವಿಧ ಆಗಿವೆ, ಅದರೆಲ್ಲವೂ ಕೂಡ ಶಾಸ್ತ್ರವೇ ಆಗಿವೆ ಎಂಬುದನ್ನು ಹೇಳಿದರು. ಲೋಕೇಶ ಬ್ರಹ್ಮರುದ್ರಾದ್ಯಾಹ ಸಂಸಾರೇ ಕ್ಲಿಶಿರಂ ಜನಂ ಇತ್ಯಾದಿ ನಾರಾಯಣಾಷ್ಟಾಕ್ಷರ ಕಲ್ಪೆ ಎನ್ನುವುದನ್ನು ತಿಳಿಸಿದರು. ಮುಂದೆ ಬ್ರಹ್ಮಾಪಿ ತನ್ನ ಜಾನಾತಿ ಈಶತ್ ಸರ್ವೋಪಿ ಜಾನತಿ, ಅದು ಸರ್ವ ಪ್ರಾಣಿನ ಅವಗಾಹ್ಯ ಅನವಗಾಹ್ಯ ರೂಪ, ಎಲ್ಲರಿಗೂ ಕೂಡ ತಿಳಿತಕ್ಕಂಥದ್ದಲ್ಲ ಮತ್ತು ತಿಳಿಲಕ್ಕೆ ಸಾಧ್ಯವೇ ಇದೆ ಅಂತ ಹೇಳಿಬಿಟ್ಟು ಅದಕ್ಕೆ ಆಧಾರ ಕೊಡ್ತಾರೆ. ಬ್ರಹ್ಮಾಪಿ ತನ್ನ ಜಾನಾತಿ ಈಶತ್ ಸರ್ವೋಪಿ ಜಾನತಿ, ಬ್ರಹ್ಮದೇವರಿಗೂ ಅದು ಪೂರ್ತಿ ತಿಳಿಯೋದಿಲ್ಲ, ಸ್ವಲ್ಪ ಸ್ವಲ್ಪ ಎಲ್ಲರಿಗೂ ತಿಳಿಯುತ್ತೆ ಅಂತ ಹೇಳಿದ್ರಿಂದ ಆ ಮಾತು ಅರ್ಥ ಆಯಿತು. ಸರ್ವ ಪ್ರಾಣಿನಾಂ ಅವಗಾಹ್ಯ ಅನವಗಾಹ್ಯ ರೂಪಂ, ಎಲ್ಲರಿಗೂ ತಿಳಿಲಕ್ಕೂ ಬರುತ್ತೆ, ತಿಳ್ಕೊಳ್ಳದೆ ಇರಲಕ್ಕೂ ಬರುತ್ತೆ ಎಂಬುದಕ್ಕೆ ಆಧಾರ ಇದೆ. ಇಲ್ಲೊಂದು ಪ್ರಶ್ನೆ ಬಂತು, ಬ್ರಹ್ಮಾಪಿ ತನ್ನ ಜಾನಾತಿ ಎನ್ನುವ ಪದ ಬಂತು, ಬ್ರಹ್ಮದೇವರಿಗೂ ತಿಳಿಯೋದಿಲ್ವೇ ಅಂತ ಪ್ರಶ್ನೆ ಬಂದರೆ ಅದಕ್ಕೆ ಎರಡು ಅರ್ಥ. ಒಂದು ಸ್ವಾತಂತ್ರ್ಯಣ ಅಂತ ತಿಳ್ಕೊಂಡಾಗ ತಿಳಿಯೋದಿಲ್ಲ, ಇನ್ನೊಂದು ಅರ್ಥ ಹೇಳ್ತಾರೆ. ಬೃಹಸ್ಪತಿ ಬ್ರಹ್ಮ ಅಂದರೆ ಬ್ರಹ್ಮದೇವರಿಗೆ ಅಲ್ಲ, ಇಲ್ಲಿ ಬೃಹಸ್ಪತಿ ಆಚಾರ್ಯರು ಅಂತ ಅರ್ಥ ಅಂತ ವ್ಯಾಖ್ಯಾನದಲ್ಲಿ ಹೇಳ್ತಾರೆ. ಆದ್ದರಿಂದ ಬ್ರಹ್ಮದೇವರಿಗೆ ತಿಳಿಯುತ್ತೆ, ಬೃಹಸ್ಪತಿ ಆಚಾರ್ಯರಿಗೂ ತಿಳಿಯೋದಿಲ್ಲ. ಬಹ್ವರ್ಥಂ ಬೃಷಯಸ್ತತ್ತು ಭಾರತಂ ಪ್ರಬದಂತಿ ಇತ್ಯುಪನಾರದೀಯೇ, ಇದನ್ನು ಬಹ್ವರ್ಥಂ ಅನೇಕ ಅರ್ಥ ಹೊಂದಿರತಕ್ಕಂಥ ಗ್ರಂಥ ಹೇಳಿ ಗ್ರಂಥ ಅಂತ ಹೇಳಿ ಋಷಯ ಋಷಿಗಳೆಲ್ಲ ಕೂಡ ಭಾರತಮ್ಮಿ ಭಾರತವನ್ನು ಪ್ರಬದಂತಿ ವಿಶೇಷವಾಗಿ ವರ್ಣನೆ ಮಾಡ್ತಾರೆ. ಈ ಮಹಾಭಾರತ ಅನ್ನೋದು ಋಷಿಗಳಿಗೂ ಕೂಡ ಋಷಿಗಳು ವರ್ಣನೆ ಮಾಡ್ತಾರೆ. ಬಹ್ವರ್ಥಂ ತುಂಬ ಅರ್ಥ ಹೊಂದಿರತಕ್ಕಂಥ ಗ್ರಂಥ ಅಂತ ಹೇಳ್ತಾರೆ. ನಮ್ಗೆ ಅದೆಲ್ಲ ಹೇಗೆ ಅರ್ಥ ಆಗುತ್ತೆ ಅಂದರೆ ಒಂದು ಇರುತ್ತೆ ಚೆಕ್ ಇರುತ್ತೆ ಗೊತ್ತಾಯ್ತಾ, ಹೋದ್ರೆ ನಾವು 10 ರೂಪಾಯಿ ಬರೆದಿರ್ತಾರೆ, ಕೆಲವು 10 ರೂಪಾಯಿ ಬರೋದು ನೋಡ್ತಾರೆ, ಓ ಬಹ್ವರ್ಥ ಇದು, ಸೈಜ್ ಏನು ವೇರಿ ಆಗಿಲ್ಲ, ಸೈಜ್ ಅಷ್ಟೇ ಇದೆ, 100 ರೂಪಾಯಿ ಮೇಲೆ ಎಲ್ಲರೂ ಇರ್ಬೋದು. ಆದರೆ ಎಂಟ್ರಿ ನೋಡಿದಾಗ ಏನಾಗುತ್ತೆ ನಮಗಾಗ, ಓ ಎಷ್ಟು ದುಡ್ಡು ಅರ್ಥ ಆದರೆ ಅವ್ರು ದುಡ್ಡು ಅಂತ ಅರ್ಥ ಇದೆ ಮತ್ತೆ ಹಣ ಓ ಎಷ್ಟು ದುಡ್ಡು ಇದೆ ಇದರೊಳಗೆ, ಇದರೊಳಗೆ 10 ರೂಪಾಯಿನ ಅಂತ ಅನಿಸ್ತದೆ. ಅರ್ಥ ಆಯ್ತಾ ಈಗ? ಸೊ ಮಹಾಭಾರತಕ್ಕೆ ಎಷ್ಟು ಅರ್ಥ ಇದೆ ಅಂದರೆ ಋಷಿಗಳು ಹೇಳ್ತಾರೆ ಎಷ್ಟು ಅರ್ಥ ಇದೆ ಅಂತ ಹೇಳ್ತಾರೆ. ಈಗ ಒಂದು ಗ್ರಾಮ್ ಬಂಗಾರ ಇದೆ, ಒಂದು ಗ್ರಾಮ್ ಬೆಳ್ಳಿ ಇದೆ, ಒಂದು ಗ್ರಾಮ್ ಕಬ್ಬಿಣ ಇದೆ, ತಕ್ಷಣ ಹೇಳ್ತೇವೆ ಬಂಗಾರ ಏನದು ಬಹ್ವರ್ಥ ತುಂಬ ಬೆಲೆ ಬಾಳುತ್ತೆ, ಇದು ಬೆಲೆ ಕಡಿಮೆ ಹೇಗೆ ಹೇಳ್ತೇವೆ. ಹಾಗೆ ಶಬ್ದಗಳೆಲ್ಲ ಒಂದೇ ಆಗಿದ್ದರೂ ಕೂಡ ಶಬ್ದಗಳ ಬೆಲೆ ಮಾತ್ರ ಏನಾಗಿಲ್ಲ, ಒಂದೇ ರೀತಿ ಆಗಿಲ್ಲ. ಮಹಾಭಾರತದ ಅರ್ಥ ಎಷ್ಟು ದೊಡ್ಡದು ಅಂದರೆ ಬ್ರಹ್ಮಾಪಿ ತನ್ನ ಜಾನಾತಿ ಈಶತ್ ಸರ್ವೋಪಿ ಜಾನತಿ ಬಹ್ವರ್ಥಂ ಋಷಯಸ್ತತ್. ಎಲ್ಲರೂ ಯಾಕೆ ಹೇಳೋದಿಲ್ಲ ಅಂದರೆ ಋಷಿಗಳಿಗೆ ಗೊತ್ತಾಗುತ್ತೆ. ಇವತ್ತು ಬಂಗಾರದ ವ್ಯಾಲಿ ಯಾರಿಗೆ ಗೊತ್ತಾಗುತ್ತೆ, ಸುವರ್ಣದ ವ್ಯಾಲಿ ಸುವರ್ಣ ವ್ಯಾಪಾರ ಮಾಡೋಣ ಗೊತ್ತಾಗುತ್ತೆ, ದುಡಿದವನಿಗೇನು ಗೊತ್ತಾಗುತ್ತೆ ಹಿತ್ತಾಳೆ ಬೆಲೆ ಕಟ್ಟಿದೆ ಅಂತ. ನೋಡೋದಕ್ಕೆ ಏನು ಕಾಣಿಸ್ತದೆ, ಹಿತ್ತಾಳೆನೋ ಮತ್ತು ಚಿನ್ನದ ಒಂದೇ ಬಣ್ಣ ಇದ್ದರೂ ಕೂಡ ಚಿನ್ನದ ವ್ಯಾಲ್ಯೂಯಲ್ಲಿ ಹಿತ್ತಾಳೆ ವ್ಯಾಲ್ಯೂಯಲ್ಲಿ ಅದಕ್ಕೆ ಶಬ್ದಗಳೆಲ್ಲ ಒಂದೇ ರೀತಿ ಇದ್ದರೂ ಕೂಡ ಕಾಳಿದಾಸಾದಿಗಳ ವಾಕ್ಯಗಳು ವಾಕ್ಯಗಳೇ, ವೇದವ್ಯಾಸರ ಆಚಾರ ವಾಕ್ಯಗಳು ವಾಕ್ಯಗಳೇ, ಅದು ಎಷ್ಟು ವ್ಯತ್ಯಾಸ ಇರುತ್ತೆ ಅವಕ್ಕೆಲ್ಲ ಕೂಡ. ಆದ್ದರಿಂದ ಏನು ಮಾಡಬಾರ್ದು ನಾವು, ಶಬ್ದ ಅಂದ ತಕ್ಷಣ ಎಲ್ಲದಕ್ಕೂ ಒಂದೇ ಅರ್ಥ ಅಲ್ಲ. ಮಹಾಭಾರತ ಅನ್ನೋದೇನದು ಬಹ್ವರ್ಥ ತುಂಬ ಅರ್ಥ ಹೊಂದಿರತಕ್ಕಂಥ ಗ್ರಂಥ ಅಂತ ಯಾರೋ ಹೇಳಿದ್ರು, ಋಷಿಗಳು ಹೇಳ್ತಾರೆ. ಋಷಿಗಳ ಶಬ್ದಕ್ಕೆ ಏನರ್ಥ, ಋಷಯ ದರ್ಶನಾತ್ ವೇದ, ಮೊದಲೇ ಅರ್ಥ ಅದಕ್ಕೆ ವೇದವಂತರ ಕಾಣತಕ್ಕಂಥ ಮಹಾನುಭಾವರು ವೇದದ್ರಷ್ಟಾರ ಮುನಿಗಳು ಹೇಳ್ತಾರೆ. ಆದರೆ ವೇದ ಓದಿದವರೇ ಮಹಾಭಾರತ ದೊಡ್ಡದು ಅಂತ ಹೇಳಿದಾಗ ಅದು ಹೈಲಿ ವ್ಯಾಲಿಡ್ ಅಂತ ಅರ್ಥ. ಇನ್ನೊಂದು ಋಷಯ ಅಂದರೆ ಜ್ಞಾನಿಗಳು, ಋಷ ದರ್ಶನಿ ಅಂತ ಒಂದು, ಋಷಜ್ಞಾನೆ ಅಂತ ಒಂದು ಮಾತಿದೆ. ಜ್ಞಾನಿಗಳೆಲ್ಲ ಈ ಮಾತನ್ನು ಹೇಳ್ತಾರೆ. ಅದು ಸಂಬಂಧಪಟ್ಟವ್ರು ಹೇಳಿದರೆ ಬೆಲೆ ಇರುತ್ತೆ, ಉಳಿದವ್ರು ಹೇಳಿದರೆ ಬೆಲೆ ಇರೋದಿಲ್ಲ. ಋಷಿಗಳ ಮಹಾಭಾರತಾದಿಗಳನ್ನು ಅರ್ಥ ಮಾಡಿಕೊಂಡು ಕೊಂಡಾಡ್ತಕ್ಕಂಥ ಸಾಮರ್ಥ್ಯ ಯಾರಿಗಿದೆ, ಋಷಿಮುನಿಗಳಿಗಿರೋದ್ರಿಂದ ಅವ್ರು ಹೇಳ್ತಾ ಇದ್ದಾರೆ. ಬರೀ ವದಂತಿ ಅಲ್ಲ, ಪ್ರವದಂತಿ ಪ್ರಕರ್ಷೇಣ ವದಂತಿ, ಬರೀ ಅಸಲ್ಟ್ ಮಾಡಿ ಹೇಳ್ತಾರೆ, ಕ್ಯಾಜುವಲ್ಲ ಹೇಳೋದು ಬೇರೆ, ಅದಕ್ಕೆ ತಾತ್ಪರ್ಯ ಇದೆ ಅಂತ ಹೇಳೋದು ಬೇರೆ. ಇತಿ ಉಪನಾರದೀಯೇ, ಉಪನಾರದಿ ಎಂಬುದು ಉಪಪುರಾಣಗಳಲ್ಲಿ ಒಂದು, 18 ಮಹಾಪುರಾಣಗಳು ಮತ್ತು 18 ಉಪಪುರಾಣಗಳು. ಉಪನಾರದಿ ಎಂಬುದು ಯಾವುದದು, ಉಪಪುರಾಣ ಗೊತ್ತಾಯ್ತಾ, ಉಪಪುರಾಣ ಬೃಹನ್ನಾರದಿ ಅಂತಿದೆ ಅದು ಮಹಾಪುರಾಣ, ನಾರದೀಯ ಪುರಾಣ ಮಹಾಪುರಾಣ, ಉಪನಾರದಿ ಎಂಬುದು ಉಪಪುರಾಣ. ಬ್ರಹ್ಮಾದ್ಯ ಪ್ರಾರ್ಥಿತೋ, ಎಲ್ಲಿ ಬಿಟ್ಟೋಗಿದೆ, ಹಿಂದೆ ಒಂದು ಎಲ್ಲ ಏನು ಬಿಟ್ಟಿದೆ, ಸಂಭಿನ್ನ ಆಯಿತು. ಗ್ರಂಥ ಗ್ರಂಥೇಶು ಏಕವಚನ ಮಿತಿ ಯೋಚ್ಯಂ, ಎಲ್ಲ ಅರ್ಥ ಎಲ್ಲ ಗ್ರಂಥಗಳು ಕೂಡ ಬೇರೆ ಬೇರೆ ಆಗಿದ್ದರೂ ಕೂಡ ಅರ್ಥ ಮಾತ್ರ ಒಂದೇ ಅಂತ ಹೇಳೋದಕ್ಕೋಸ್ಕರ ಬೃಹತ್ ಅನೇಕೇಶ್ವಪಿ ಗ್ರಂಥೇಶು ಏಕವಚನ ಮಿತಿ ಯೋಚ್ಯಂ. ಏಕವಚನ ಅಂದ್ರೆ ಏನೋ, ಯಾವುದರಲ್ಲೂ ಭಿನ್ನಾಭಿಪ್ರಾಯನೇ ಇಲ್ಲ. ಗ್ರಂಥಗಳು ಇಷ್ಟು ವೆರೈಟಿ ಇದೆ, ನೀನು ನೋಡಿದಲ್ಲ, ಭಾರತ ಪಂಚರಾತ್ರ ಮೂಲ ರಾಮಾಯಣ ಋಗ್ವೇದ ಯಜುರ್ವೇದ ಸಾಮವೇದ ಭಾಗವತ ಪುರಾಣ ಎಷ್ಟು ವೆರೈಟಿ ಇದೆ ಶಾಸ್ತ್ರದಲ್ಲಿ. ಎಷ್ಟೇ ಇದ್ರೂ ಕೂಡ ಅರ್ಥ ಮಾತ್ರ ಏನದು? ಏಕವಚನ. ವೇದೇ ರಾಮಾಯಣ ಚೈವ ಪುರಾಣೇ ಭಾರತೇ ತಥಾ ಆದಾವಂತೆ ಚ ಮಧ್ಯೆ ಚ ವಿಷ್ಣು ಸರ್ವತ್ರ ಗೀ. ಏಕವಚನ ಬದುಕು ಇನ್ನೊಂದು ಅರ್ಥ. ವ್ಯವಸಾಯಾತ್ಮಿಕ ಬುದ್ಧಿ ಏಕೇಹ ಕುರುನಂದನ, ಆ ಒಂದು ಅರ್ಥ. ಅಥವಾ ಇನ್ನೊಂದು ಅರ್ಥ, ಏಕೋನೈಕ ಸವಹ್ಕ ಕಿಂ. ಏಕ ಅಂದರೆ ವಿಷ್ಣು, ಎಲ್ಲ ವಿಷ್ಣು ವಚನ ಕಡೆ, ಎಲ್ಲ ಸರ್ವ ವಿಷ್ಣು ಸರ್ವತ್ವ ಅಂತ ಹೇಳುತ್ತೆ ಹೊರತು ಎಲ್ಲ ನದಿನೂ ಯಾವ ಕಡೆ ಹರಿದ್ರೆ ಎಲ್ಲಿ ಹರಿಬೇಕದು? ಪೂರ್ವಕ್ಕೆ ಇರಲಿ, ಪಶ್ಚಿಮಕ್ಕೆ ಇರಲಿ, ಎಲ್ಲಿಯೇ ಇರಲಿ, ಎಲ್ಲಿ ಸೇರಬೇಕದು? ಸಮುದ್ರನೇ ಸೇರಬೇಕು. ಆ ದೃಷ್ಟಿಯಲ್ಲಿ ಏಕವಚನ ಮಿತಿ ಯೋಚ್ಯಂ. ಅತ್ರ ಪಂಚರಾತ್ರಂ ನಾರಾಯಣ ಅವತಾರೇಣ ಕೃತಂ, ವೆರಿ ಇಂಪಾರ್ಟೆಂಟ್. ಪಂಚರಾತ್ರ ಅನ್ನೋದನ್ನ ಪರಮಾತ್ಮ ಯಾವ ರೂಪದಿಂದ ಬರೆದಿದ್ದೋ? ನಾರಾಯಣ ರೂಪದಿಂದ. ಮೂಲ ರಾಮಾಯಣಂ ಹೈಗ್ರೀವ ರೂಪೇಣ, ಆದಿ ಭಾಗವತಂ ಮೂಲ ರೂಪೇಣ, ಭಾರತಂ ವ್ಯಾಸ ರೂಪೇಣ. ಹೀಗೆಲ್ಲ ತಿಳಿದ್ರೆ ಒಂದೇ ಎಲ್ಲ ಪರಮಾತ್ಮ ಕೃತಿಗಳಾದರೂ ಕೂಡ ಬೇರೆ ಬೇರೆ ರೂಪಗಳಿಂದ ಬರೆದು ಪರಮಾತ್ಮ ಉಪದೇಶವನ್ನು ಮಾಡಿದ್ದಾನೆ. ಎಲ್ಲ ಗ್ರಂಥಗಳು ರೂಪ ರೂಪಗಳಿಗೆ ಭೇದ ಹೇಗಿಲ್ವೋ ಆ ರೂಪಗಳಿಂದ ಬರೆಯಲ್ಪಟ್ಟ ಗ್ರಂಥಗಳಿಗೂ ಭೇದ ಇಲ್ಲ ಅಂತ. ರೂಪ ರೂಪಗಳಿಗೂ ಭೇದ ಇಲ್ಲ, ಆ ರೂಪಗಳು ಬರೆದಂಥ ಗ್ರಂಥಗಳಿಗೂ ಪರಸ್ಪರ ಭೇದ ಇಲ್ಲ, ಎಲ್ಲದರಲ್ಲೂ ಏಕವಾಕ್ಯತೆ ಇದೆ. ಇದು ಮುಖ್ಯವಾದ ತಾತ್ಪರ್ಯ. ಈ ರೀತಿ ಎಲ್ಲ ಶಾಸ್ತ್ರಗಳ ಸಮನ್ವಯದ ಕಾನ್ಸೆಪ್ಟನ್ನು ಆಚಾರ್ಯ ಒಬ್ಬರೇ ಹೇಳಿದ್ದು. ಉಳಿದೆಲ್ಲ ಅದೊಂದಿದೆ, ಐದು ವೇದ ಸಾಕು, ಅದರಲ್ಲಿ ಐದು ವಾಕ್ಯ ಸಾಕು, ಈ ರೀತಿ ಶುರು ಮಾಡಿದ್ದು. ಎಲ್ಲ ಶಾಸ್ತ್ರಗಳು ಹೇಳಿದ ಅರ್ಥ ಏನಾಗಿದೆ? ಅರಿ ಸರ್ವೋತ್ತಮತ್ವನೇ ಆಗಿದೆ ಎಂಬುದನ್ನು ನೋಡಿದರೆ ಏನಿದೆ? ಆ ವಾಕ್ಯ ನೋಡಿದರೆ ನಾರಾಯಣ ಅಷ್ಟಾಕ್ಷರ ಕಲ್ಪದ್ದು, ಇದು ನೋಡಿದರೆ ಉಪನಾರದೀಯ, ಇದು ನಾರದೀಯ, ಮುಂದೆ ಸ್ಕಂದ ಪುರಾಣ, ಎಲ್ಲ ವೆರೈಟಿ ವೆರೈಟಿ. ಯಾತಕ್ಕೆ ಕೋಟ್ ಮಾಡ್ತಾರೆ ಅಂದರೆ ಎಲ್ಲದರಲ್ಲೂ ಹೊಂದಾಣಿಕೆ ಇದೆ ಅಂತ ಹೇಳೋದಕ್ಕೋಸ್ಕರ. ಒಂದು ವಾಕ್ಯ ಕೊಟ್ಟರೆ ಸಾಕಾಗ್ತಿತ್ತು. ಯಾಕೆ ಅಷ್ಟೆಲ್ಲ ಕೊಡಬೇಕು ಅಂದರೆ ಎಷ್ಟೆಲ್ಲ ಗ್ರಂಥಗಳಲ್ಲೂ ಭಿನ್ನಾಭಿಪ್ರಾಯ ಇಲ್ಲ ಅಂತ ಹೇಳಿದ್ರಲ್ಲ, ಈಗ ಅದು ಪ್ರೂವ್ ಮಾಡೋಕ್ಕೋಸ್ಕರ ಕೊಡ್ತಾ ಇದ್ದಾರೆ. ಒಂದೇ ವಿಷಯಕ್ಕೆ ಭಿನ್ನ ಭಿನ್ನವಾದ ಪುರಂದರದಾಸರು ಹೀಗೆ ಹೇಳ್ತಾರೆ, ವಿಜಯದಾಸರು ಹೀಗೆ ಹೇಳ್ತಾರೆ ಅಂತ ಹೇಳಿದಾಗ ಜ್ಞಾನಿಗಳಲ್ಲಿ ಏನಿಲ್ಲ ಅಂತಾಯ್ತೋ? ಭಿನ್ನಾಭಿಪ್ರಾಯ ಇಲ್ಲ. ಅದಕ್ಕಾಗಿ ಬ್ರಹ್ಮಾಪಿ ತನ್ನ ಜಾನಾತಿ ಈಶತ್ ಸರ್ವೋಪಿ ಜಾನತಿ ಬಹ್ವರ್ಥಂ ಋಷಯಸ್ತತ್ತು ಭಾರತಂ ಪ್ರಬದಂತಿ ಇತಿ ಉಪನಾರದೀಯೇ. ಬ್ರಹ್ಮಾಜ್ಞೈ ಪ್ರಾರ್ಥಿತೋ ವಿಷ್ಣು ಭಾರತಂ ಸಂಚಕಾರಃ ಯಸ್ಮಿನ್ ದಶಾರ್ಥ ಸರ್ವತ್ರ ನಗ್ನೇಯಾಃ ಸರ್ವಜಂತು ಹಿ. ಮೊದಲೇನು ಮಾಡಿದರು? ಬ್ರಹ್ಮಾದಿಗಳಿಂದ ಪ್ರಾರ್ಥಿತರಾದ ಪರಮಾತ್ಮ ವ್ಯಾಸತ್ವೇನ ಅವತಾರ ಅಂತ ಹೇಳಿದರು. ಅದಕ್ಕೆ ಆಧಾರವನ್ನು ಕೊಟ್ಟಿದ್ರು ಈಗಲೇ ನಾರಾಯಣ ಅಷ್ಟಾಕ್ಷರ ಕಲ್ಪನ. ಇನ್ನೊಂದು ಕೊಡ್ತಾರೆ, ಬ್ರಹ್ಮಾದ್ಯೈಹಿ ಪ್ರಾರ್ಥಿತೋ ವಿಷ್ಣು ಭಾರತಂ ಸಂಚಕಾರಃ. ಬ್ರಹ್ಮಾದಿ ದೇವತೆಗಳಿಂದ ಪ್ರಾರ್ಥಿತರ ಅರ್ಥಿತ ಪ್ರಾರ್ಥಿತ ಅರ್ಥನೆ ಪ್ರಾರ್ಥನೆ ವಿಶೇಷವಾಗಿ ಪ್ರಾರ್ಥಿಸಲ್ಪಟ್ಟಂಥ ಪರಮಾತ್ಮ ವ್ಯಾಸರೂಪದ ಭಾರತಂ ಸಂಚಕಾರ, ಭಾರತವನ್ನು ಸಂಚಕಾರ, ಎಲ್ಲರಿಗೂ ಜ್ಞಾನ ಬರಲಿ ಅಂತ ಚಕಾರ ಮಾಡು, ಸರಿಯಾಗಿ ಮಾಡು, ಚೆನ್ನಾಗಿ ಮಾಡು ಅಂತಾರಲ್ಲ ಹಾಗೆ ರಚನೆ ಮಾಡಿದ್ದಾರೆ. ಯಸ್ಮಿನ್ ದಶಾರ್ಥ ಸರ್ವತ್ರ ನಗ್ನೇಯ ಸರ್ವಜಂತುಹಿ. ನಮಗೇನಿಸುತ್ತೆ? ರಿಪಿಟೇಷನ್ ಆಗಲಿಲ್ಲ ಮತ್ತೆ ಮತ್ತೆ ಹೇಳ್ತಾರಲ್ಲಿ ಅಂದರೆ, ಇಲ್ಲ, ಯಾವುದೇ ಕೊಟೇಷನ್ ಕೊಟ್ಟಾಗ ಆಚಾರ್ಯ ಏನು ಮಾಡಿರ್ತಾರೆ? ಸ್ವಲ್ಪ ಒಂದು ಹೊಸ ವಿಷಯ ಇರುತ್ತೆ ಅದರೊಳಗೆ. ಏನು ಹೊಸ ವಿಷಯ ಇರುತ್ತೆ? ಮಿನಿಮಮ್ ಒಂದಾರು ಸ್ವಲ್ಪ ಇರಬೇಕು. ಪ್ರಾರ್ಥನೆ ಮಾಡಿದ್ದೆಲ್ಲ ಸಾಮಾನ್ಯವಾದರೂ ಕೂಡ ಯಸ್ಮಿನ್ ದಶಾರ್ಥ ಸರ್ವತ್ರ, ಇಲ್ಲಿ ಬಹ್ವರ್ಥ ಅಂತ ಹೇಳಿದರು. ಎಷ್ಟು ಬಹ್ವರ್ಥ ಅಂದರೆ ಮಿನಿಮಮ್ 10 ಅರ್ಥ ಇದೆ ಅಂತ ಹೇಳ್ತಾರೆ. ಬಹ್ವರ್ಥ ಅಂದರೆ ಮಿನಿಮಮ್ 10 ಅರ್ಥ. ಇದು ಮಹಾಭಾರತದ ವೈಶಿಷ್ಟ್ಯ. ಮಿನಿಮಮ್ ಬ್ಯಾಲೆನ್ಸ್ ಎಷ್ಟು ಇರಬೇಕು ಅಂತ ಹೇಳೋದಿಲ್ಲ, ಆಟ ಮಿನಿಮಮ್ ಎಷ್ಟು ಇರಬೇಕು ಅಂದರೆ 10 ಅರ್ಥ ಇರೋ ಮಹಾಭಾರತಕ್ಕೆ. ಅಂದರೆ ಎಷ್ಟು ದೊಡ್ಡ ಗ್ರಂಥ ಇದೆ ಈಗ? ಬಹ್ವರ್ಥ ಅನ್ನೋದು ವಿವರಣೆ ಇದೆ. ಬಹು ಅಂದರೆ ಸಂಸ್ಕೃತದಲ್ಲಿ ಬಹು ಆಗಲಿಕ್ಕೆ ಎಷ್ಟಿದ್ರೆ ಸಾಕು? ಸಂಸ್ಕೃತದಲ್ಲಿ ಬಹು ಆಗಲಿಕ್ಕೆ 3 ಇದ್ದರೆ ಸಾಕು. ಏಕವಚನ, ದ್ವಿವಚನ, ಬಹುವಚನ, ಎರಡಕ್ಕಿಂತ ಹೆಚ್ಚಿದ್ರೆ ಬಹುವಚನ, 3 ಅರ್ಥ ಇದ್ದರೆ ಸಾಕಾಗ್ತಿತ್ತು. ಆದರೆ 10 ಅರ್ಥ ಇದೆ ಅಂತ ಹೇಳಿದರು. 10 ಅರ್ಥ ಕೂಡ ಮ್ಯಾಕ್ಸಿಮಮ್ ಅಲ್ಲ, ಮತ್ತೆ ಮಿನಿಮಮ್ ಅದು, ಅದಕ್ಕಿಂತ ಜಾಸ್ತಿ ಇದೆ. ಆದರೆ 10 ಮಾತ್ರ ಇದ್ದೇ ಇದೆ. ನೀವು ಎಲ್ಲರೂ ತಿಳ್ಕೊಳ್ಳೋ, ಇನ್ನೂ ಹೆಚ್ಚು ಯೋಗ್ಯತೆ ಇರುತ್ತೆ, ಇನ್ನು ಅರ್ಥ ಆಗಲಿಕ್ಕೆ ಶುರುವಾಗ. ಇದು ಭಾರಿ ವಿಶೇಷ ಅಂಶ ಅದು. ಹೌದು ಅಲ್ಲ, ಎಷ್ಟು ಕಾಲದಿಂದ ಇದ್ರು ಕೂಡ ಬೆಳ್ಳಿ ಎಷ್ಟೇ ಹಳೆಯದಾದ್ರೂ ಕೂಡ ಬಂಗಾರ ಇವತ್ತು ಕೊಡ್ಕೊಂಬಂದಿದ್ದಾರೆ. ಬೆಳ್ಳಿ ಮನೆಯಲ್ಲಿ ಎಷ್ಟೋ ವರ್ಷದಿಂದ ಇದೆ, 8 ವರ್ಷದಿಂದ ಇದೆ ಅಂತೇಳಿ ಬೆಲೆ ಯಾವುದು ಜಾಸ್ತಿ? ಈಗ ಇವತ್ತಂದು ಬಂಗಾರದ ಬೆಲೆ ಜಾಸ್ತಿ ಆಯಿತು, ಹಳೆ ಕಾಲದ ಬೆಳ್ಳಿ ಬೆಲೆ ಜಾಸ್ತಿ ಆಯಿತು. ಯಾವುದೀಗ ಹೊಸು ಹಾಗಿದ್ದರೆ ಹೊಸದೇವ ಬದಲೇ ಹುಟ್ಟಿದ, ಕೃಷ್ಣ ಆಮೇಲೆ ಹುಟ್ಟಿದ, ಯಾರು ದೊಡ್ಡವರು ಆಗಬೇಕಾಗಿದ್ರೆ ಹಾಗೆ ಹಾಗೆ ಅದು ಕೌಂಟ್ ಆಗೋದಿಲ್ಲ ಯಾವಾಗ ಕೂಡ. ಇವತ್ತು ಈ ಬ್ಯಾಚ್ನಲ್ಲಿ ಫಸ್ಟ್ ರ್ಯಾಂಕ್ ತೊಗೊಂಡಿದ್ದಾನೆ, ನೀವು 30 ವರ್ಷದಿಂದ ತರ್ಡ್ ಕ್ಲಾಸ್ ಪಾಸ್ ಆಗಿರ್ತಾರೆ, ಯಾರನ್ನು ಬುದ್ಧಿವಂತ ಅಂತಾರೆ? ಹೌದಲ್ಲ, ಯಾವತ್ತು ಅದೊಂದೇ ಪಾಸ್ ಆಗಿರೋದ್ರೆ ಬುದ್ಧಿವಂತ ಅಂತ ಕರೆಯೋದಿಲ್ಲ. ಅದು ಕ್ರೊನಾಲಜಿಕಲ್ ಅನ್ನೋದು ಅದು ಇದದು, ಅನ್ಯಥಾ ಸಿದ್ಧಾಂತ ಕರೀತೆ. 3 ಅರ್ಥ ಇದೆ. ಕೆಲವಕ್ಕೆ ಇನ್ನೂ ಜಾಸ್ತಿ ಅರ್ಥ ಇದೆ, ಆದರೆ ಮಹಾಭಾರತ ಅಷ್ಟು ಅರ್ಥ ಇಲ್ಲ ಅದಕ್ಕೆ. ಅದರಿಂದ ಇನ್ನೊಂದು ಕಾರಣ ಏನು ಬಂತು ಈಗ, ಮಹಾಭಾರತ ವೇದಕ್ಕಿಂತ ಯಾತಕ್ಕೆ ದೊಡ್ಡದು ಅಂದರೆ, ವೇದಕ್ಕೆ 3 ಅರ್ಥ ಇದಕ್ಕೆ 10 ಅರ್ಥ ಇರೋದ್ರಿಂದ ಮಹಾಭಾರತ ವೇದಕ್ಕಿಂತ ಏನದು ದೊಡ್ಡದು. ಅರ್ಥ ಆಯ್ತಾ? ಈಗ ವೇದಕ್ಕಿಂತ 1 ಗ್ರಾಮ್ 1 ಕೆಜಿ ಬೆಳ್ಳಿ, 1 ಕೆಜಿ ಬಂಗಾರ, 2 ಒಂದೊಂದು ಕೆಜಿನೇ ಆದರೂ ಕೂಡ ಬಂಗಾರದ ವ್ಯಾಲ್ಯೂ ಎಷ್ಟಿದೆ? ಜಾಸ್ತಿ ಒಂದು ಕೆ ಜಿ ಬಂಗಾರ ಇದ್ದರೆ ಇನ್ಕಮ್ ಟ್ಯಾಕ್ಸ್ ರೇಂಜ್ ಮಾಡ್ತಾರೆ, ಒಂದು ಕೆ ಜಿ ಬೆಳ್ಳಿಗೆಲ್ಲ ಮಾಡೋದಕ್ಕೆ ಸಾಧ್ಯ ಇರುತ್ತೆ. ಕಬ್ಬಿಣ ಇದ್ರಂತೂ ಕೆರೆ ಮಾಡೋದಿಲ್ಲ, ಬಿಸಾಕಿ ಹೋಗ್ಬಿಟ್ಟಿರ್ತಾರೆ. ಹೌದಲ್ಲ, ಕ್ವಾಂಟಿಟಿ ಒಂದೇ ಆದರೂ ಕ್ವಾಲಿಟಿ ವೇರಿ ಆಗುತ್ತೆ. ಸೊ ಹಳೇದು ಹೊಸ್ತು ಪ್ರಶ್ನೆ ಇಲ್ಲ. ಈಗ ಮೊದಲೇ ಪ್ರಶ್ನೆ ಏನು ಬಂದಿತ್ತು, ಇದು ಪೌರುಷೇಯ ಮಹಾಭಾರತ, ವೇದ ಅಪೌರುಷೇಯ. ಅಪೌರುಷೇಯವಾದ ಮಹಾಭಾರತಕ್ಕಿಂತ ಪೌರುಷೇಯ ಅಪೌರುಷೇಯ ವೇದಗಳಿಗಿಂತ ಪೌರುಷೇಯ ಮಹಾಭಾರತ ಹೇಗೆ ಶ್ರೇಷ್ಠ ಅಂತ ಕೇಳಿದರೆ, ಲೆಕ್ಕ ಬರೆದವರು ಯಾರು? ಪುರುಷ ಆದರೆ ಎ ಬಿ ಸಿ ಡಿ ಪುರುಷ ಅಲ್ಲ, ಯಾವ ಪುರುಷ ಆಯ್ತಾ? ಪರಮ ಪುರುಷನಾದ್ರಿಂದ ಶ್ರೇಷ್ಠ ಒಂದಾಯ್ತು. ನಿಮ್ಮ ಪ್ರಶ್ನೆ ಏನು, ಅನಾದಿ ಅದು, ಇದು ಇತ್ತೀಚೆಗೆ ಬರೋದ್ರಿಂದ ಹೇಗಾಗುತ್ತೆ ಅಂದರೆ, ಅನಾದಿ ಬದುಕು ಆಗಲಿ, ಜೀವರು ಅನಾದಿ, ಪರಮಾತ್ಮನ ಅನಾದಿ, ಇಬ್ಬರು ಫ್ರೆಂಡ್ಸ್ ಆಗಲಿಕ್ಕೆ ಸಾಧ್ಯನಾ? ಇಬ್ಬರು ಅನಾದಿ ಅಂತ ಹೇಳೋದು ಕ್ಲೇಮ್ ಮಾಡಿದರೆ ಸಾಧ್ಯ ಇಲ್ಲ. ಸರ್ವಿಸ್ ಸೇಮ್ ಅಂದ ಮಾತ್ರಕ್ಕೇನೆ ಪೋಸ್ಟ್ ಒಂದೇ ಆಗಬೇಕಾಗಿಲ್ಲ. 22 ಸರ್ವಿಸ್ ಇವರು ಡೈರೆಕ್ಟರ್ ಆಗಿರ್ತಾರೆ, ಅವನು ಇನ್ನೂ ಸೀನಿಯರ್ ಅಟೆಂಡರ್ ಆಗಿರ್ತಾನೆ ಅಷ್ಟೇ. ಯಾವ ಕೊಡಬೋದ ಇರೋದೇ ಅಷ್ಟು, ಅದರಲ್ಲಿ ಕೊಡೋ ಪ್ರಶ್ನೆ ಬರೋದಿಲ್ಲ. ಅದು ನಮ್ಮ ಯುದ್ಧ ಉದಾಹರಣೆಗೆ ದುಡ್ಡು ಎಷ್ಟು ಕೊಟ್ಟರಿ ಅಂತ ಕೇಳ್ತಾರೆ, ಜಾಸ್ತಿಗೂ ಜಾಸ್ತಿ ಕೊಟ್ಟರಿ ಅಂತ ಹೇಳೋದಿಲ್ಲ. ಆ ಥರ ಡಿಸರ್ವ್ ಆಗಬೇಕದು, ಅದು ಆ ವೇದಕ್ಕೆ ಅರ್ಥ ಅದಕ್ಕಿಂತ ಅಷ್ಟು ಮಾಡೋಕ್ಕೆ ಬರುತ್ತೆ. ಮಹಾಭಾರತ ಸೆರ್ಚ್ ಮಾಡೋಕ್ಕೆ ಬರುತ್ತೆ. ಈಗ ವೇದವ್ಯಾಸರೇ ಬರೋದ್ರೆ ನ್ಯಾಚುರಲ್ ಅದು. ವೇದಗಳಿಗಿಂತ ಯಾರು ದೊಡ್ಡವರು? ವೇದ ಪ್ರತಿಭಾದ ನಾರಾಯಣ ದೊಡ್ಡವರು. ಆತ ಬರೋದ್ರೆ ಜಾಸ್ತಿ ಅರ್ಥ ಇದ್ರೆ ಏನು ಆಶ್ಚರ್ಯ ಅದರಲ್ಲಿ? ಹೌದಲ್ಲ, ಈ ಸಿಗ್ನೇಚರ್ ಜಾಸ್ತಿ ವ್ಯಾಲ್ಯೂ ಬರೋದು ಯಾರು ಸೈನ್ ಮಾಡಿದ್ದಾರೆ ಎಂಬುದರ ಮೇಲೆ ಅದು ವ್ಯಾಲ್ಯೂ ಜಾಸ್ತಿ ಆಗುತ್ತಲ್ಲ. ಪರಮಾತ್ಮ ಹೇಳಿದ್ರೆ ಅರ್ಥ ಜಾಸ್ತಿ ಆಯಿತು, ಅಲ್ಲೇನು ಸಮಸ್ಯೆ ಇಲ್ಲ. ಬಟ್ ಸಮಸ್ಯೆ ಇಷ್ಟು, ಅನಾದಿ ಎಂಬುದು ಪಾಯಿಂಟ್ ಅಲ್ಲ ಅರ್ಥ. ಆ ಪಾಯಿಂಟ್ ತಗೊಳಕ್ಕೆ ಬರೋದಿಲ್ಲ. ಅನಾದಿ ಅನ್ನೋದಾಗಲಿ ಅಪೌರುಷ ಅನ್ನೋದಾಗಲಿ ಯಾವುದಕ್ಕೆ ಕಾರಣ ಆಗೋದಿಲ್ಲ, ಅದು ಮಹತ್ವಕ್ಕೆ ಕಾರಣ ಆಗೋದಿಲ್ಲ. ಅರ್ಥ ಆಯ್ತಾ? ಯಾವ ಮಹತ್ವಕ್ಕೆ? ಅದಲ್ಲದಕ್ಕಿಂತ ಹೆಚ್ಚು ಮಹತ್ವಕ್ಕೆ ಬರುತ್ತೆ, ಅದಕ್ಕಿಂತ ಮೇಲಿನ ಪದಾರ್ಥ ಇರಬಾರದಂತಾಗೋದಿಲ್ಲ ಅದರಿಂದ. ಅದಕ್ಕೇನೆ ಪರಮಾತ್ಮ ಅನಾದಿ ಜೀವ, ಅನಾದಿ ಪರಮಾತ್ಮನಾದರೂ ಕೂಡ ಪರಮಾತ್ಮ ಸ್ವತಂತ್ರ. ಹಾಗೆ ಅನಾದಿಯಾದ ಪರಮಾತ್ಮ ಸ್ವತಂತ್ರನಾಗಿರೋದ್ರಿಂದ ಅನಾದಿಯಾದ ಜೀವನು ಸ್ವತಂತ್ರನಾಗಲಿ ಅಂದರೆ ಸಾಧ್ಯ ಇಲ್ಲ. ಅನಾದಿ ದೇಶ, ಅನಾದಿ ಕಾಲ, ಯಾವುದು ಎಲ್ಲ ಪರತಂತ್ರನೇ. ಅನಾದಿಯಾದ ಪರಮಾತ್ಮ ಮಾತ್ರ ಏನಾಗಿದ್ದಾನೆ? ಸ್ವತಂತ್ರನಾಗಿದ್ದಾನೆ. ಅದಕ್ಕೆ ಅನಾದಿಗೆ ಏನಂತ ಕರಿತೇವೆ ನಾವೀಗ? ಅಪ್ರಯೋಜಕೋ ಹೇತು, ಅದು ಎಫೆಕ್ಟಿವ್ ಅಲ್ಲ. ಅದು ಆ ಕಾರಣ ಯಾವುದಕ್ಕೆ ಕೌಂಟ್ ಆಗೋದಿಲ್ಲ, ಶ್ರೇಷ್ಠತ್ವಕ್ಕೆ ಕೌಂಟ್ ಆಗೋದಿಲ್ಲ, ಅದು ಮುಖ್ಯ. ಇನ್ನೊಂದು ಕೇಳಿ, ಏನು ಇನ್ನೊಂದು ಸರಿಯಾಗಿ ಕೇಳಿ, ಏನ? ಹೌದು 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 ಮಹಾಭಾರತಕ್ಕಿಂತ ಮುಂಚೆನಾ? ಮಹಾಭಾರತಕ್ಕಿಂತ ಮುಂಚೆನಾ? ಅದಕ್ಕೇನು ಹೇಳಿದ್ದೇವೆ ನಾವೀಗ, ಪ್ರತಿಕಲ್ಪದಲ್ಲೂ ಮಹಾಭಾರತ ಇದ್ದೇ ಇರೋದು. ಅರ್ಥ ಆಯ್ತಾ? ಈಗ ಪ್ರತಿಕಲ್ಪದಲ್ಲೂ ಮಹಾಭಾರತ ಇರೋದು, ಅದು ಅದು ಕೂಡ ಅನಾದಿನೇ. ತತ್ವ ಸಂಖ್ಯಾನದಲ್ಲಿ ಬರಲಿಲ್ಲ, ವೇದಗಳು ಅನಾದಿ, ಪುರಾಣಾದಿಗಳು ಅನಾದಿ. ಏನು ವ್ಯತ್ಯಾಸ ಹೇಳಿದ್ದಾರಲ್ಲಿ, ನೆನಪಿದೆಯಾ? ಆ ವೇದಗಳಲ್ಲಿ ಏನಿರುತ್ತೆ, ಶಬ್ದತಃ ಅರ್ಥತಃ ಒಂದೇ ಆಗಿರುತ್ತೆ. ಪುರಾಣಾದಿಗಳು ಏನಾಗಿರುತ್ತೆ, ಅರ್ಥತಃ ಒಂದಾಗಿರುತ್ತೆ. ಆದ್ದರಿಂದ ಅವು ಅನಾದಿನೇ, ಅದಕ್ಕೆ ಪ್ರವಾಹತಃ ಅಂತ ಕರೆದಿದ್ದಾರೆ. ವೇದಗಳು ಅನಾದಿ, ಪುರಾಣಾದಿಗಳು ಹಾಗೇನೆ, ಡಿಫರೆನ್ಸ್ ಇಷ್ಟೇ. ವೇದಗಳಲ್ಲಿ ಅಕ್ಷರ ಕೂಡ ಚೇಂಜ್ ಆಗಬಾರ್ದು, ಸ್ವರ ಕೂಡ ಚೇಂಜ್ ಆಗಬಾರ್ದು. ಮಹಾಭಾರತಾದಿಗಳು ಏನಾಗುತ್ತೆ, ಮತ್ತೆ ಮಹಾಭಾರತ ಬರೆದಾಗ ನಾರಾಯಣಂ ಸ್ವರಗುರಂ ಬರೆದಿದ್ದಾರೆ, ಅದ್ರ ಬಗ್ಗೆ ಇನ್ನೊಂದು ಪದ ಇಡ್ಬೋದು ಅವರು. ಅರ್ಥ ಚೇಂಜ್ ಆಗೋದಿಲ್ಲ, ಅರ್ಥ ಚೇಂಜ್ ಆಗೋದಿಲ್ಲ. ಆದ್ದರಿಂದ ಯಾರೋ ಲೆಟ್ರ್ ಕೊಟ್ಟಿದ್ರು ಅಪಾಯಿಂಟ್ಮೆಂಟ್ ಮಾಡಿ ಅಂತ ಲೆಟ್ರ್ ಕಾಕೊಂಡ್ಬಿಟ್ಟ ಅವನು, ಹೋಯ್ತು ಲೆಟ್ರ್ ಮತ್ತೆ ಮತ್ತೆ ಬರ್ಕೊಟ್ಟ. ಅದೇ ವರ್ಡಿಂಗ್ಸ್ ಇರಬೇಕು ಅಂತೇನಿಲ್ಲ, ತಾತ್ಪರ್ಯ ಒಂದೇ, ಇವನು ಅಪಾಯಿಂಟ್ ಮಾಡಿ ಎಂಬ ಆ ತಾತ್ಪರ್ಯ ಇದೆ. ವರ್ಡಿಂಗ್ಸ್ ಹೆಚ್ಚು ಕಡಿಮೆ ಆಗ್ಬೋದು, ಅರ್ಥ ಆಯ್ತಾ? ಈಗ ಆದರೆ ಅದೇ ಜೆರಾಕ್ಸ್ ಆದರೆ ಮತ್ತೆ ವರ್ಡಿಂಗ್ ಹೆಚ್ಚು ಕಡಿಮೆ ಆಗಬಾರ್ದು. ಜೆರಾಕ್ಸ್ ವರ್ಡಿಂಗ್ ಹೆಚ್ಚು ಕಡಿಮೆ ಏನಾಗುತ್ತೆ ಅಲ್ಲಿಗೆ? ಮ್ಯಾನಿಪುಲೇಷನ್ ಆಗುತ್ತೆ. ಜೆರಾಕ್ಸ್ ಮಾತ್ರ ಹೇಗೆ ಬರುತ್ತೆ, ಒರಿಜಿನಲ್ ತಕ್ಕಂತೆ ಬರಬೇಕು. ಆದರೆ ರೀರೈಟ್ ಮಾಡಿದಾಗ ಒರಿಜಿನಲ್ ತಕ್ಕಂತೆ ಇರಬೇಕು ನೆಸೆಸಿಟಿ ಇಲ್ಲ. ಅದಕ್ಕೆ ಆಚಾರ ಸ್ವರಮೂಲಗಳು ಕೂಡ ಪಾಠ ವ್ಯತ್ಯಾಸ ಇದೆ. ಆಚಾರ ಸದಾಚಾರ ಸ್ಮೃತಿನ ಏನು ತಿಳ್ಕೊಬೋಣ. ಸ್ಮೃತ್ವಾ ವಿಷ್ಣುಂ ಸಮುತ್ಥಾಯ ಅಂತ ಒಂದು ಪಾಠ ಇದೆ, ಸ್ಮೃತ್ವಾ ಹರಿಂ ಸಮುತ್ಥಾಯ ಇನ್ನೊಂದು ಪಾಠ ಇದೆ. ಯಾಕಂದ್ರೆ ಆಚಾರ್ಯ ತಾವೇ ಬರೆದವರಾದ್ರಿಂದ ಬಂದದ ಕಡೆ ಹೇಳಬೇಕಾದ್ರೆ ಪದ ಬೇರೆ ಬರ್ತಾರೆ. ಯಾಕೆ ಅಂದರೆ ವೇದಕ್ಕಿಂತ ಡಿಫರೆಂಟ್ ತೋರಿಸ್ಬೇಕಾಗಿದೆ. ವೇದಗಳಲ್ಲಿ ಯಾವ ನಿಯಮ ಇದೆ ಅದನ್ನು ಯಾವ ನಿಯಮ ಪಾಲಿಸಬೇಕಾಗಿಲ್ಲ, ಪೌರುಷ ಗ್ರಂಥದಲ್ಲಿ ಇರಬೇಕಾಗಿಲ್ಲ. ಅರ್ಥ ಆಯ್ತಾ? ಈಗ ಆದ್ದರಿಂದ ಅರ್ಥತಾ ಇರೋದ್ರಿಂದ ನಿಮಗೆ ಇರಲಿಲ್ಲ ಅಂತ ಕೇಳೋ ಪ್ರಶ್ನೆ ಬರಲಿಲ್ಲ. ಎಲ್ಲ ಕಾಲಕ್ಕೂ ಮಹಾಭಾರತ ಇರುತ್ತೆ, ರಾಮಾಯಣವೂ ಇರುತ್ತೆ, ಆದರೆ ಹೊಸದಾಗಿ ಮತ್ತೆ ರಚನೆ ಆಗುತ್ತೆ ಅಷ್ಟೇ ಹೊರತು ಅರ್ಥತಾ ಸತ್ಯನೇ. ಬ್ರಹ್ಮಾದ್ಯೈ ಪ್ರಾರ್ಥಿತೋ ವಿಷ್ಣು ಭಾರತಂ ಸಂಚಕಾರ ಯಸ್ಮಿನ್ ದಶಾರ್ಥ ಸರ್ವತ್ರ ನಗ್ನೇಯಾಹ ಸರ್ವಜಂತು ಹಿಹಿ. ಏನೋ ಅವು ಹಾಗೇನೆ ಎಲ್ಲ ಎಲ್ಲ. ಬ್ರಹ್ಮಸೂತ್ರ ಯಾವುದಕ್ಕಿಂತ ದೊಡ್ಡದು? ಮಹಾಭಾರತಕ್ಕಿಂತ ದೊಡ್ಡದು. ಮಹಾಭಾರತ ಯಾವುದಕ್ಕಿಂತ ದೊಡ್ಡದು? ವೇದಕ್ಕಿಂತ. ಸೊ ಮಹಾಭಾರತಕ್ಕಿಂತ ಬ್ರಹ್ಮಸೂತ್ರ ದೊಡ್ಡದು. ಅದಕ್ಕೆ ಆಚಾರ ಹೇಳ್ತಾರೆ ಅನುವ್ಯಾಖ್ಯಾನದಲ್ಲಿ, ಅಥವಾ ನೈತಾದೃಶಂ ಕಿಂಚಿತ್ ಪ್ರಮಾಣ ತಮ ವಿಷ್ಯತೆ. ಇದಕ್ಕಿಂತ ದೊಡ್ಡ ಗ್ರಂಥ ಇಲ್ಲೇ ಇಲ್ಲ ಅಂತ ಹೇಳ್ಬಿಟ್ಟು. ಅರ್ಥ ಆಯ್ತಾ? ಬಹಳ ಮುಖ್ಯ. यस्मिन् दशार्था सर्वत्र न ज्ञेयाः सर्वजन्तुभिः। ಹೌದು, ಋಷಿಗಳೆಲ್ಲ ಋಷಿಗಳಿಗೆ ಕಾಣಿಸುತ್ತದೆ ಅಲ್ಲ, ಕೊಡು ಬರೆದಿತ್ತು ಕಾಣಿಸ್ತದೆ. ಹೌದು, ಜ್ಞಾನದೃಷ್ಟಿಯಲ್ಲಿ ಕಾಣುತ್ತಾದ್ರಿಂದ ಅವ್ರು ಬರೆದಿದ್ದಲ್ಲ, ಕಂಡಿದ್ದಷ್ಟೇ. ಇನ್ನು ಹೇಳಿಲ್ಲ, ಇನ್ವೆನ್ಷನ್ ಬೇರೆ, ಡಿಸ್ಕವರಿ ಬೇರೆ. ಇನ್ವೆನ್ಷನ್ ಅಂದ್ರೇನೋ ಫಸ್ಟ್ ಆಗಿ ಬರೋದು, ಡಿಸ್ಕವರಿ ಅಂದ್ರೇನೋ ಇರೋದನ್ನು ಹೊರಗೆ ಹಾಕೋದು. ಇವತ್ತು ಎಲ್ಲ ಕತ್ಲಿತ್ತು, ಏನು ಕಾಣಿಸ್ತಾ ಇಲ್ಲ, ಲೈಟ್ ಹಾಕಿ ಎಲ್ಲ ಕಾಣಿಸ್ಕೆ ಶುರುವಾಯಿತು. ಲೈಟ್ ಹಾಕಿದ್ದೆ ವಸ್ತುಗಳು ಸೃಷ್ಟಿಯಾದವೇನು, ಏನಾದವು ಕಾಣಿಸ್ ಶುರುವಾದ. ಅದಕ್ಕೆ ದರ್ಶನ ಅಂತ ಕರೀತಾರೆ, ಗೊತ್ತಾಯ್ತಾ? ಒಂದು ಗಡಿಗೆ ಇರಲಿಲ್ಲ, ಮಾಡಿಕೊಟ್ಟ, ಅದೇನಂತ ಕರೀತಾರೆ ಅದನ್ನ? ಇಲ್ಲಿ ಸೃಷ್ಟಿ ಆಯ್ತು, ಅದು ಇಲ್ಲದ್ದು ಬಂತು. ಅರ್ಥ ಆಯ್ತಾ? ಈಗ ಕೊಲಂಬಸ್ ಡಿಸ್ಕವರ್ಡ್ ಅಮೆರಿಕಾ ಅಂತಾರೆ, ಇನ್ವೆಂಟೆಡ್ ಅಮೆರಿಕಾ ಅನ್ನೋದಿಲ್ಲ. ಅವನು ನೋಡ್ಲಿ ಬಿಡಲಿ ಅಮೆರಿಕಾ ಏನಾಗಿತ್ತು, ಇದ್ದೇ ಇತ್ತು. ಇವನು ಕಾಣದೇ ಇದ್ದ ತೋರಿಸ್ಕೊಟ್ಟ. ಅರ್ಥಾಯ್ತು, ಡಿಸ್ಕವರರ್ ಬೇರೆ, ಇನ್ವೆಂಟರ್ ಮಾಡೋದು ಬೇರೆ. ಇನ್ವೆಂಟ್ ಮಾಡೋದಕ್ಕೆ ಡಿಫರೆನ್ಸ್ ಇದೆ. ಅರ್ಥ ಆಯ್ತಾ? ಈಗ ಆ ದೃಷ್ಟಿಯಿಂದ ವೇದಗಳು ಋಷಿ ಮುನಿಗಳಿಗೆ ಇರೋದು ಕಾಣಿಸುತ್ತೆ. ಉದಾಹರಣೆಗೆ ಒಬ್ಬ ಋಷಿ ಇಲ್ಲೆಲ್ಲೋ ಇದ್ದಾನೆ, ಇನ್ನೊಬ್ಬ ಋಷಿಯಲ್ಲಿ ಹಿಮಾಲಯದಲ್ಲಿ ಇದ್ದಾನೆ. ಬಳಿತಾ ಸುಪ್ತ ಇಬ್ರು ಒಂದೇ ಹೇಳ್ಬೇಕು, ಚೇಂಜ್ ಮಾಡಾಗಿಲ್ಲ. ಇವರಿಗೆ ಕಂಡ ಬಳಿತಾ ಸುಪ್ತ ಹೀಗೆ ಕಾಣ್ಬೇಕು, ಅವ್ರಿಗೆ ಹಾಗೆ ಕಾಣ್ಬೇಕು. ಇರೋದು ಪ್ರಿಂಟ್ ಆಗಿರೋದು ಅಷ್ಟೇ ಇಲ್ಲ, ಜ್ಞಾನ ದೃಷ್ಟಿಯಲ್ಲಿ ಕಂಡಾಗಿರೋದು ಅದೇ ಸ್ವರ, ಅದೇ ಇದನ್ನೇ ಕಾಣುತ್ತೆ. ತತ್ಕ್ರಮೇಣ ಇವ ತೈರ್ವರ್ಣೈ ತೈಸ್ವರೈರೇವ ನಾಣ್ಯಥ. ಆ ಕ್ರಮ, ವರ್ಣ, ಪದ ಎಲ್ಲ ಒಂದೇ ರೀತಿ ಇರಬೇಕು. ಇಲ್ಲದವ್ರು ಬಳಿತಾ ಸುಪ್ತ ಅಲ್ಲ, ಒಬ್ಬೊಬ್ರು ತಪ್ಪು ಹೇಳ್ತಾರೆ ಅಂತ, ಗೊತ್ತಾಯ್ತಾ? ಇದು ಹಾಗಲ್ಲ, ಮಹಾಭಾರತಾದಿಗಳು ಹಾಗಲ್ಲ. ಹೇಗಿರ್ಬೋದು ಅದು? ಪಾಠ ವ್ಯತ್ಯಾಸ ಆಗಬಹುದು, ಪಾಠ ವ್ಯತ್ಯಾಸ ಅಲೋಡ್, ಅದರಲ್ಲಿ ಪಾಠ ವ್ಯತ್ಯಾಸ ನಾಟ್ ಅಲೋಡ್ ವೇದಗಳಲ್ಲಿ. ಇವತ್ತು ಅದರಲ್ಲೂ ಬಂದು ಬಿಟ್ಟಿದೆ, ಇದರಲ್ಲಿ ಏನು ಎಲ್ಲದರಲ್ಲೂ ಪಾಠ ವ್ಯತ್ಯಾಸನೇ. ಅದರಿಂದ ನಮ್ಮ ಸರಿ ಬದು ಗಲಾಟೆ ಮಾಡ್ತಾರೆ. ಸರಿಯಾಗಿ ವೇದ ಸಾಹಿತ್ಯ ಗೊತ್ತಿದ್ರೆ ವ್ಯತ್ಯಾಸ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಬ್ರಹ್ಮಾಪಿ ಬೃಹಸ್ಪತಿರಪಿ ಕೃಷ್ಣಂ ಇತಿ ಶೇಷ. ನೋಡಿ, ಬ್ರಹ್ಮದೇವರಿಗೂ ತಿಳಿಯೋದಿಲ್ಲ ಅಂದ್ರೆ ಬ್ರಹ್ಮದೇವರಿಗೆ ತಿಳಿಯೋದಿಲ್ಲ ಅಂತ ಅರ್ಥ ಅಲ್ಲ. ಬ್ರಹ್ಮ ಶಬ್ದಕ್ಕೆ ಏನಂತ ಅರ್ಥ ಮಾಡಬೇಕಿಲ್ಲಿ? ಬೃಹಸ್ಪತಿ ಅಂತ ಅರ್ಥ ಮಾಡಬೇಕು. ಬೃಹಸ್ಪತಿ ಆಚಾರ್ಯರಿಗೂ ತಿಳಿಯೋದಿಲ್ಲ, ದೇವಗುರುಗಳಾದರೂ ತಿಳಿಯೋದಿಲ್ಲ, ಅಷ್ಟೇನೆ. ಬ್ರಹ್ಮದೇವರಿಗೆ ತಿಳಿಯುತ್ತೆ ಅಂತ ಹೇಳಿಬಿಟ್ಟಿದ್ದಾರೆ. ವೇದವ್ಯಾಸರ ಅನುಗ್ರಹ ಇದ್ದ ತಿಳಿಯುತ್ತೆ, ವೇದಗಳು ಯಾವಾಗಲೂ ಇರುತ್ತೆ ಅನುಗ್ರಹ ಆದ್ರೆ ಯಾವಾಗಲೂ ತಿಳಿಯುತ್ತೆ ಅಷ್ಟೇ. ಕೃಷ್ಣಂ ಇತಿ ಶೇಷ, ಕೃಷ್ಣ ಮತ್ತೆ ಸೇರಿಸ್ಕೋಬೇಕು. ಬೃಹಸ್ಪತಿ ಆಚಾರ್ಯ ನಮಗೆ ಸ್ವಲ್ಪ ತಿಳಿಯುತ್ತೆ, ಬೃಹಸ್ಪತಿ ಆಚಾರ್ಯ ತಿಳಿಯೋದಿಲ್ಲ ಅಂದ್ರೆ ಪೂರ್ತಿ ತಿಳಿಯೋದಿಲ್ಲ ಅಂತ ಹೇಳಿ. ಸ್ವಲ್ಪ ಸ್ವಲ್ಪ ತಿಳಿಬಹುದು, ಪೂರ್ತಿ ತಿಳಿಯಲಿಕ್ಕೆ ಸಾಧ್ಯ ಇಲ್ಲ. ಸರ್ವೋಪಿ ಜನೋ ಜಾನಾತಿ, ಬೃಹಸ್ಪತ್ಯಾಚಾರ್ಯರಿಗೆ ದೇವರ ಅನುಗ್ರಹ ಮಾಡಿದ್ರೂ ಪೂರ್ತಿ ತಿಳಿಯೋದಿಲ್ಲ, ಅದು ಪೂರ್ತಿ ಅನುಗ್ರಹ ಮಾಡೋದೇ ಇಲ್ಲ. ಅರ್ಥ ಆಯ್ತಾ? ಈಗ ಬ್ರಹ್ಮದೇವರಿಗೆ ಪೂರ್ತಿ ತಿಳಿಯಷ್ಟು ಅನುಗ್ರಹ ಮಾಡ್ತಾರೆ ಪರಮಾತ್ಮ, ಆದರೆ ದುಡಿದವರಿಗೆ ಮಾತ್ರ ಪೂರ್ತಿ ತಿಳಿಸ್ ಅನುಗ್ರಹ ಮಾಡೋದೇ ಇಲ್ಲ, ಎಷ್ಟು ಬೇಕೋ ಅಷ್ಟೇ ಮಾಡೋದು. ಇದು ಇನ್ನೊಂದು ಅಂಶ ಇದೆ. ಸೊ ಅನುಗ್ರಹ ಅದು ಕಾಮನ್ ಆದರೂ ಕೂಡ ಕೆಪಾಸಿಟಿ ವೇರಿ ಆಯ್ತು. ಅರ್ಥ ಆಯ್ತಾ? ಈಗ ಅನುಗ್ರಹ ಒಂದೇನೆ. ಉದಾಹರಣೆಗೆ ಜೀರೋ ಕ್ಯಾಂಡಲ್ ಬಲ್ಬ್ಗೆ ಎಷ್ಟು ವೋಲ್ಟ್ಸ್ ಹಾಕಿದ್ರು ಬರೋ ಬೇಡಿಕೆ ಅಷ್ಟೇ, ಅದರಲ್ಲಿ ಎಷ್ಟು ಬರುತ್ತೆ? ಜೀರೋ ಅಂದರೆ ಜೀರೋ ಅಲ್ಲ, ಅದು ಕಡಿಮೆ ಇರುತ್ತೆ ಅಷ್ಟೇ, ಅಷ್ಟು ಬರುತ್ತೆ, ಜಾಸ್ತಿ ಬರೋದಿಲ್ಲ. 60 ಕ್ಯಾಂಡಲ್ ಬಲ್ಬ್ಗೆ ನೀವು ಎಷ್ಟೇ ವೋಲ್ಟೇಜ್ ಹಾಕಿದ್ರೆ ಎಷ್ಟು ಬರುತ್ತದ? 16 ಇದು ಯಾರು ಬರಸ್ಟಾಗಿ ಬಿಡುತ್ತೆ ಹೊರತು ಪವರ್ ಕೂಡ ಶಕ್ತಿ ಅದಕ್ಕಿಲ್ಲ, ಅದು ಅವರ ಶಕ್ತಿ ಅಷ್ಟು. ಬಟ್ ಕರೆಂಟ್ ಮಾತ್ರ ಅದಕ್ಕೂ ಬೇಕು, 60 ಕ್ಯಾಂಡಲ್ ಬಲ್ಬ್ಗೂ ಕರೆಂಟ್ ಬೇಕು, 100ಗೂ ಕರೆಂಟ್ ಬೇಕು, 0 ಕ್ಯಾಂಡಲ್ ಬಲ್ಬ್ಗೂ ಕರೆಂಟ್ ಬೇಕು. ಆ ಕರೆಂಟ್ ಅನ್ನೋದು ಕಾಮನ್, ದೇವರ ಅನುಗ್ರಹ ಕಾಮನ್. ಆದರೆ ಕೆಪಾಸಿಟಿ ತಕ್ಕ ದೇವರು ಏನು ಮಾಡ್ತಾನೆ, ಶಕ್ತಿನ ಕರೆಂಟು ಆಯಾ ಬಲ್ಪಿನ ಯೋಗ್ಯತೆ ತಕ್ಕಂತೆ ಹೇಗೆ ಬೆಳಕನ್ನು ಕೊಡುತ್ತೋ, ತತ್ರ ತತ್ರ ಸ್ಥಿತೋ ವಿಷ್ಣು ತತ್ತ ಶಕ್ತಿ ಹಿ ಪ್ರಬೋಧಯನ್ ಏಕಏವ ಮಹಾಶಕ್ತಿ ಹಿ ಕುರುತೆ ಸರ್ವಮಂಜಸ. ಅವರವ್ರ ಯೋಗ್ಯತೆ, ಅದನ್ನೇ ಯೋಗ್ಯತೆ ಅಂತ ಕರೆಯೋದು. ಯೋಗ್ಯತೆಗೆ ತಕ್ಕಷ್ಟು ಪರ್ವತ ಅನುಗ್ರಹ ಮಾಡ್ತಾನೆ ಹೊರತು ಹೆಚ್ಚು ಮಾಡೋದಿಲ್ಲ. ಮೇಷ್ಟತ್ರ ಮಾಡಿಸಿ 100 ಕೊಟ್ಬಿಡ್ಬೋದು, ಹಾಗೆಲ್ಲ ಕೊಡೋದಿಲ್ಲ. ಎಷ್ಟು ಕೊಡ್ತಾರೆ, ಎಷ್ಟು ಬರ ಅಷ್ಟು ಮಾತ್ರ ಕೊಡ್ತಾರೆ. ಏನು ಮೇಷ್ಟ ನಿಮ್ಮ ಮನೆಯಿಂದ ಕೊಡ್ತೀರಾ, ಕೊಟ್ಬಿಡ್ಬಾರ್ದು ಅಂತ ಕೇಳಿದರೆ ಹಾಗೆಲ್ಲ ಕೊಡೋದಕ್ಕೆ ಬರೋದಿಲ್ಲ. ಎಷ್ಟೋ ಜನ ಹುಡುಗರು ಅದು ಆರ್ಗ್ಯುಮೆಂಟ್, ಇವ್ನಿಗೆ 1 ಗಂಟೆ ಹೋಗುತ್ತೆ ಮೇಷ್ಟಿಗೆ ಕೊಟ್ಬಿಟ್ರೆ ಅಂತೇಳಿ, ಆ ಕೊಡೋಕ್ಕೆ ಬರೋದಿಲ್ಲ. ಏನು ಬೇಡ ಅದಕ್ಕೆ ತಕ್ಕಂತೆ ತಗೋಬೇಕೆ ಹೊರತು ಇಲ್ಲ. ಬಟ್ 10 ಮಾರ್ಕ್ಸ್ ಹಾಕಿದ್ರು ಅದೇ ಎಕ್ಸಾಮಿನರ್ ಹಾಕಬೇಕು, 100 ಹಾಕಿದ್ರು ಅವರೇ ಹಾಕಬೇಕು, ಗೊತ್ತಾಯ್ತಾ? ಆ ಅರ್ಥದಲ್ಲಿ ದೇವರು ನಿಷ್ಪಕ್ಷಪಾತಿ. ಎಕ್ಸಾಮಿನರ್ ಏನಂತ ಕರೀತಾರಾಗ, ನಿಷ್ಪಕ್ಷಪಾತಿ. ಸನ್ನೆ ಹಾಕಿದ್ರೆ ಸನ್ನೆ ಹಾಕಿದ್ರೆ 100 ಹಾಕಿದ್ರೆ 100 ಹಾಕಿದ್ರೆ, ಎಲ್ಲರಿಗೂ 100 ಹಾಕಿದ್ರೆ ಎಕ್ಸಾಮಿನರ್ ಅಲ್ಲ ಅವನು, ಎಲ್ಲರಿಗೂ ಸನ್ನೆ ಹಾಕಿದ್ರೂ ಅಲ್ಲ. ಎಷ್ಟು ಅವ್ರ ಯೋಗ್ಯತೆ ತಕ್ಕಂತೆ ಹಾಕು. ದೇವರು ಏನು ಮಾಡ್ತಾನೆ, ಅದನ್ನು ಯೋಗ್ಯತೆ ತಕ್ಕಂತೆ ಫಲ ಕೊಡೋದ್ರಿಂದ ಪರಮಾತ್ಮ ಏನಲ್ಲ, ಪಕ್ಷಪಾತಿ ಅಲ್ಲ. ಆತ ಸಮ, ಶಾಶ್ವತಃ ಸಮಃ. ವಿಷ್ಣು ಸಹಸ್ರನಾಮದಲ್ಲಿ ಇವನು ಸಮ ಅಂತ ಕರೆದಿದ್ದ. ಮನುಷ್ಯ ಯಾವುದೋ ಕಾಲಕ್ಕೆ ಒಂದೊಂದು ಕಾರಣಕ್ಕೆ ಏನು ಮಾಡಬಹುದು, ಅವನು ಪಾರ್ಶಿಯಲ್ ಆಗಬಹುದು ಯಾವುದೋ ಕಾರಣಕ್ಕೆ. ಧೃತರಾಷ್ಟ್ರ ಎಷ್ಟು ಪಾರ್ಶಿಯಲ್ ಆಗಿದ್ದ, ಯಾರ ಬಗ್ಗೆ ಪಾರ್ಶಿಯಲ್ ಅವನು? ತನ್ನವರು ಅಂದರೆ ಮಾಮಕ, ಪಾಂಡವರಂದ್ರೆ ಬೇರೆಯವರು. ಆ್ಯಕ್ಚುಲಿ ಹಾಗೆ ಮಾಡಬಾರ್ದಾಗಿತ್ತು, ಮಾಡಿ ತುಂಬ ತಪ್ಪು ಮಾಡಿ ಭಾರಿ ಶಿಕ್ಷೆ ಅನುಭವಿಸಿದ, ಹಾಗೆಲ್ಲ ಮಾಡಿಕೊಡು. ಆದರೆ ದೇವರು ಎಂದೆಂದೂ ಅನಾದಿಕಾಲದಿಂದ ಅನಂತ ಕಾಲದವರೆಗೂ ದೇವರು ಒಂದೇ ಒಂದು ಸರ್ತಿ ಕೂಡ ಏನು ಮಾಡೋದಿಲ್ಲ, ಪಕ್ಷಪಾತ ಮಾಡೋದಿಲ್ಲ. ಅದಕ್ಕೆ ನಾವೇನು ತೀರ್ಮಾನ ಮಾಡ್ಕೋಬೇಕು? ನಾವಿಬ್ಬರಲ್ಲಿ ನಮಗೊಬ್ರು ದುಃಖ ಇದೆ, ಒಬ್ರು ದುಃಖ ಆಗಿಲ್ಲ ಅಂದರೆ ದೇವರು ಹಾಗೆಲ್ಲ ಮಾಡಿಲ್ಲ. ದೇವರು ಏನು ಮಾಡಿದ್ದಾನೆ, ನಮ್ಮ ಸಾಧನೆಗೆ ತಕ್ಕ ಫಲ ಕೊಟ್ಟಿದ್ದಾನೆ ಹೊರತು ಅವನಿಗೆ ಕೊಟ್ಟ ನಾನು ಕೊಟ್ಟಿಲ್ಲ ಅದನ್ನು ದೇವರು ಅನ್ಯಾಯ ಮಾಡಿದ ಹಾಗೆಲ್ಲ ಕೇಳಬಾರ್ದು. ದೇವರು ದೋಷ ಹೇಳಿದಾಗಾಯ್ತಾಗ ಸಕಲ ದೋಷ ದೂರ ಅಂತ ಕರೆದ ಮೇಲೆ ಪಕ್ಷಪಾತ ದೋಷನ ಗುಣನ, ಪಕ್ಷಪಾತ ದೋಷನ ಗುಣನ ದೋಷ ಆದರೆ ದೇವರ ಪಕ್ಷಪಾತ ಇಲ್ಲ. ವೈಷಮ್ಯ ನಿರ್ಗ್ರಹಣೇನ ಸಾಪೇಕ್ಷತ್ವ ತಥಾ ಹಿ ದರ್ಶಯತಿ ಇವು ಬ್ರಹ್ಮಸೂತ್ರ. ಪರಮಾತ್ಮನ ವೈಷಮ್ಯ ಇಲ್ಲ, ಪರಮಾತ್ಮ ಯಾವಾಗಲೂ ಸಮ. ಯಸ್ಮಿನ್ ದಶಾರ್ಥ ಸರ್ವತ್ರ ನಗ್ನೇಯಾಃ ಸರ್ವ ಜಂತುಭಿಃ ಬ್ರಹ್ಮಾಪಿ ಬೃಹಸ್ಪತಿರಪಿ ಇತಿ ಏಕೇ ಕೃಷ್ಣಂ ಇತಿ ಶೇಷಃ. ಅಲ್ಲಿ ಏಕೆ ಅಂತ ಹೇಳಬೇಕಾದ್ರೆ ಕೆಲವರು ಹಾಗೆ ಅರ್ಥ ಮಾಡ್ತಾರೆ, ಬ್ರಹ್ಮದೇವರು ಅಂತ ಅರ್ಥನೂ ಮಾಡಬಹುದು, ಅನುಗ್ರಹ ಇಲ್ಲದೆ ಹೋದ್ರೆ ಅಂತ ಅರ್ಥ. ಸರ್ವೋಪಿ ಜನೋ ಜಾನತೀ ಬ್ರಹ್ಮರ್ಥಮಿತಿ ಪ್ರವದಂತಿ. ಎಲ್ಲರೂ ಸ್ವಲ್ಪ ಸ್ವಲ್ಪ ತಿಳಿತಾರೆ. ಇವತ್ತು ರಾಮಾಯಣ ಮಹಾಭಾರತದ ಟಚ್ ಇಲ್ಲದೆ ಇರೋ ನಮ್ಗೆ ಜನನೇ ಸಿಗೋದಿಲ್ಲ. ಎಂಥ ಹಳ್ಳಿಯವನು ಕೂಡ ದುರ್ಯೋಧನ ಮರಣ ಮಾಡ್ತಾನೆ, ಪದ ಉಪಯೋಗಿಸ್ಬಿಡ್ತಾರೆ ಕೆಲವರು. ಒಬ್ಬ ಬಲ ಅಂದ್ರೆ ಬಲಭೀಮ, ಕೆಲವು ಪದಗಳೆಲ್ಲ ಏನಾಗ್ಬಿಟ್ಟಿದೆ ಉರುಳಿ ಬಂದುಬಿಟ್ಟು ಮಹಾಭಾರತ ಬಳಕೆಯಲ್ಲಿ ಇಲ್ಲದೇ ಇರೋ ಪದನೇ ಇಲ್ಲ. ಬೈಯೋರು ಕೂಡ ಮಹಾಭಾರತವನ್ನು ಏನು ಮಾಡೋಕೆ ಒಬ್ಬನಿದ್ದಾನೆ. ಇದು ಇದರಲ್ಲಿ ಆಯ್ತಲ್ಲ ಪಾರ್ಲಿಮೆಂಟಲ್ಲಿ ಕೆಲವು ವಿಷಯ ಬಂದ ಕಾಲಕ್ಕೆ ಏನಂತ ಇಟ್ಟರು, ಮೋಸಬಾರದು ಹೇಳಿದಕ್ಕೋಸ್ಕರ ಹೆಸರೇ ಇಟ್ಟರು ದುರ್ಯೋಧನ ಆಪರೇಷನ್ ದುರ್ಯೋಧನ ಅಂತ ಹೆಸರಿಟ್ರು. ಅದಕ್ಕೆ ಗೊತ್ತಾಯ್ತು ಆಪರೇಷನ್ ದುರ್ಯೋಧನ. ಅದು ದುರ್ಯೋಧನ ಮತ್ತು ರಾಮರಾಜ್ಯ ಅಂತ ಪದ ಉಪಯೋಗಿಸ್ತಾರೆ. ಈ ಇದಕ್ಕೆಲ್ಲ ಸುಗ್ರೀವಾಜ್ಞೆ ಅಂತ ಕರೀತಾರೆ, ರಾಮಾಯಣ ಒಪ್ಪೋದಿಲ್ಲ ಸುಗ್ರೀವಾಜ್ಞೆ ಅಂತ ಕರೀತಾರೆ. ಕೆಲವು ಪದಗಳು ಏನಾಗಿದೆ ಅಂದರೆ ನಮ್ಮ ನಿತ್ಯ ಜೀವನದಲ್ಲಿ ಬಂದು ಹೋಗಿಬಿಟ್ಟಿದೆ. ಈಶತ್ ಸರ್ವೋಪಿ ಜಾನತಿ, ದುರ್ಯೋಧನ ಒಳ್ಳೆಯವನು ಅಂಥೇಳಿ ಎಷ್ಟೇನೋ ಪಂಪ ಸಾಹಿತಿಗಳು ಬರೆದ್ರೂ ಕೂಡ ಜನಗಳ ಬಾಯಲ್ಲಿ ಏನಂತ ಉಳ್ಕೊಂಡಿರೋದು, ಅವನು ದುಷ್ಟ ಅಂತಲೇ ಉಳ್ಕೊಂಡಿರೋದು. ಅದು ನಿಜವಾದಂಥದ್ದು. ಇವ್ರು ಎಷ್ಟೇ ಬದಲಾಯಿಸಲು ಟ್ರೈ ಮಾಡಿದರೂ ಕೂಡ ಬದಲಾಗಲಿಕ್ಕೆ ಸಾಧ್ಯ ಇಲ್ಲ. ಟಾರನ್ನು ಬೆಳಗಿದೆ ಅಂತ ಯಾರೇ ಹೇಳಿದ್ರು ಕೂಡ ಏನಂತಾರೆ ಅದನ್ನು, ಟಾರ್ ಅಂತ ಹೇಳಿದ್ರೆ ಏನರ್ಥ ಅದು? ಕಪ್ಪು ಹಣ್ಣೆ ಇರುತ್ತೆ ಹೊರತು ಬೆಳೆ ಹೆಸರು ಕಾಣದ. ಹಾಲು ಹೋದ್ಮೇಲೆ ಯಾರೇ ಹೇಳಿದ್ರು ಏನಾಗಿರ್ಬೇಕದು? ಬೆಳಗಿರಬೇಕು, ಕಪ್ಪಿರ್ಲಿಕ್ಕೆ ಸಾಧ್ಯ ಇಲ್ಲ. ಆ ದೃಷ್ಟಿಯಿಂದ ಜನಗಳಲ್ಲಿ ಕೆಲವು ವಿಷಯಗಳು ಸತ್ಯವೇ ಬಂದುಬಿಟ್ಟಿದೆ. ಆಚಾರದನ್ನ ಏನಂತ ಕರೀತಾರೆ? ಸರ್ವಾನುಭವ ಅಂತ ಕರೀತಾರೆ, ರ್ಯಾಷನಲ್ ಅಂತ ಕರೀತಾರೆ. ರ್ಯಾಷನಲ್ ವ್ಯಾಲ್ಯೂಲ್ಲಿ ದುರ್ಯೋಧನ ದುಷ್ಟನೇ, ಭೀಮಸೇನಾದಿಗಳು ಅತ್ಯಂತ ಶ್ರೇಷ್ಠ ಸಜ್ಜನರು. ಬ್ರಹ್ಮಾಪಿ ಭಾರತಂಚಾಪಿ ಕೃತವಾನ್ ಪಂಚಮಂ ವೇದ ಉತ್ತಮಂ ದಶಾವರಾರ್ಥಂ ಸರ್ವತ್ರ ಕೇವಲಂ ವಿಷ್ಣುಬೋಧಕಂ ಪರೋಕ್ಷಾರ್ಥಂ ತು ಸರ್ವತ್ರ ವೇದಾದಪ್ಯುತ್ತಮಂತು ಯತ್ ಇತಿ ಸ್ಕಾಂದೇ. ಈಗ ಭಾರತಂಚಾಪಿ ಕೃತವಾನ್ ಪಂಚಮಂ ವೇದ ಉತ್ತಮಂ, ಮಹಾಭಾರತಕ್ಕೆ ಸ್ಪೆಷಲ್ ಹೆಸರೇನಿದೆ? ಪಂಚಮ ವೇದ ಅಂತ. ಪಂಚಮ ವೇದದಲ್ಲಿ ಎರಡು ಭಾಗ ಇದೆ, ಇತಿಹಾಸ ಪುರಾಣ ಪಂಚಮೋ ವೇದಾನಾಂ ವೇದ ಉಪನಿಷತ್ ಬಂದಿದೆ ಚಾಂದೋಗ್ಯದಲ್ಲಿ ಈಗಾಗಲೇ. ಇತಿಹಾಸ ಪುರಾಣದಲ್ಲ ವೈದ್ಯ ವೇದ ಅಂತ ಕರಿಬೇಕು ಅಂತ ಹೇಳಿಬಿಟ್ಟಿದ್ದಾರೆ. ಆದರೆ ಅದರ ಸ್ಪೆಷಲ್ಲೇ ಮಹಾಭಾರತಕ್ಕೆ ಏನಂತ ಹೆಸರಿದೆ? ಪಂಚಮ ವೇದ ಅಂತ. ಇದು ವಿಶೇಷ. ಇವತ್ತು ಬ್ರಾಹ್ಮಣರು ಸ್ವಾಮಿಗಳು ಕೂಡ ಬ್ರಾಹ್ಮಣರೇ, ಬ್ರಾಹ್ಮಣರು ಬ್ರಾಹ್ಮಣರೇ. ಅದೇನಂತ ಕರೀತಾರೆ? ಸ್ವಾಮಿಗಳು ಬಂದಿದ್ರು, ಬ್ರಾಹ್ಮಣರು ಬಂದಿದ್ರು ಅಂತ ಕರೀತಾರೆ. ಸ್ವಾಮಿಗಳು ಬ್ರಾಹ್ಮಣರಲ್ಲೇನಾಗಿದ್ರೆ, ಸ್ವಾಮಿಗಳು ಕೂಡ ಬ್ರಾಹ್ಮಣರಾಗಿದ್ರು ಕೂಡ ಏನಂತ ಕರೀತಾರೆ? ಸ್ವಾಮಿಗಳು ಬ್ರಾಹ್ಮಣರು ಅಂತ ಕರೀತಾರೋ. ಪಂಚಮ ವೇದ ಅಂತೇಳಿ ಇತಿಹಾಸ ಪುರಾಣ ಎಲ್ಲ ಪಂಚಮ ವೇದ ಆಗಿದ್ರು ಕೂಡ ಮಹಾಭಾರತ ಏನದು? ವಿಶಿಷ್ಟ ಪಂಚಮ ವೇದ, ವೇದಕ್ಕಿಂತ ದೊಡ್ಡದಾಗಿರ್ತಕ್ಕಂಥ ವೇದ ಅಂತ ಇದು ಹೇಳಿತು. ದಶಾವರಾರ್ಥಂ ಸರ್ವತ್ರ ಕೇವಲಂ ವಿಷ್ಣುಬೋಧಕಂ. ನೋಡಿ ಹಿಂದಿನ ವಾಕ್ಯಕ್ಕೆ ಏನು ಡಿಫರೆನ್ಸ್ ಇದೆ ಸರಿಯಾಗಿ ನೋಡಿ. ಮೊದಲು ಹೇಳಿದ್ರು ಬಹ್ವರ್ಥ ಅಂತ ಒಂದು ಮಾತು ಬಂತು, ದಶಾರ್ಥ ಅಂತ ಇನ್ನೊಂದು ಮಾತು ಬಂತು. ಇಲ್ಲಿ ಹೇಳ್ತಾರೆ ದಶಾವರಾರ್ಥ ಅಂದರೆ ಮಿನಿಮಮ್ ಹತ್ತು ಅಂತ ಇಲ್ಲಿ ಹೇಳಿದರು. ಹೆಚ್ಚರ್ಥ ಹತ್ತರ್ಥ ಮಿನಿಮಮ್ ಹತ್ತರ್ಥ ಅಂದರೆ ಹೆಚ್ಚಾದ ಏನಾಯ್ತು, ಈಗ ಇನ್ನೂ ಜಾಸ್ತಿ ಇದೆ ಅಂತ. ಹೀಗೆ ಯಾವುದೇ ಕೊಟೇಶನ್ ಆಚಾರ್ಯ ಏನು ಮಾಡೋದಿಲ್ಲ, ಮೆಕ್ಯಾನಿಕಲಿ ಪುನರುಕ್ತಿ ಆಗಿರೋದಿಲ್ಲ, ಹೊಸ ಅಂಶ ಇದ್ದೇ ಇರುತ್ತೆ, ಹುಡುಕ್ಬೇಕಷ್ಟೇ ಅದನ್ನು. ಸರ್ವತ್ರ ಕೇವಲಂ ವಿಷ್ಣುಬೋಧಕಂ, ಮತ್ತು ವಿಶೇಷ ಬರೀ ವಿಷ್ಣುವನ್ನೇ ಹೇಳ್ತಕ್ಕಂಥದ್ದು. ವೇದಾದಿಗಳಲ್ಲಿ ಬೇರೆಯನ್ನು ಹೇಳಿದಾಗ ಕಾಣಿಸುತ್ತೆ ನಮಗೆ. ಸುಮ್ಮನೆ ಮಹಾಭಾರತ ಕಥೆ ಕೇಳಿದವರು ಕೂಡ ಅಬ್ಬ ಕೃಷ್ಣ ಎಷ್ಟು ದೊಡ್ಡವನು ಅಂತ ಹೇಳಬೇಕು. ಕೃಷ್ಣನನ್ನು ಬಿಟ್ಟು ಮಹಾಭಾರತ ಚಿಂತನೆ ಮಾಡಲಿಕ್ಕೆ ಬರೋದಿಲ್ಲ. ಆದರೆ ವೇದಾದಿಗಳಲ್ಲಿ ನೇಯಾಕರೇನು ಹೇಳಿದ್ರಲ್ಲ ಮೀಮಾಂಸಕರು, ದೇವರೇ ಇಲ್ಲ ಅಂತ ಅರ್ಥ ಮಾಡಕ್ಕೆ ಹೊರಟರು. ಮಹಾಭಾರತ ಅರ್ಥ ಮಾಡಕ್ಕೆ ಬರೋದಿಲ್ಲ ಹಾಗೆಲ್ಲ ಕೂಡ. ಅದಕ್ಕೆ ಕೇವಲಂ ವಿಷ್ಣುಬೋಧಕಂ ಪರೋಕ್ಷಾರ್ಥಂತು ಸರ್ವತ್ರ ವೇದಾದಪಿ ಉತ್ತಮಂತು ಎಂತ ಇನ್ನೊಂದೇನು ಹೇಳಿದರು, ಪರೋಕ್ಷಾರ್ಥ ಅಂತ ಹೇಳಿದರು. ಪರೋಕ್ಷಾರ್ಥ, ಪರೋಕ್ಷಾರ್ಥ ಅಂದ್ರೇನು? ಇಂಡೈರೆಕ್ಟಾಗಿ ಅರ್ಥ ಹೇಳುತ್ತೆ ಅಂತೇಳಿ ಅದನ್ನು ಹೇಳ್ತಾರೆ. ಇಂಡೈರೆಕ್ಟಾಗಿ ಹೇಳುತ್ತೆ, ಸರಿಯಾಗಿ ಯೋಚನೆ ಮಾಡಿದ್ರೆ ಒಳಗಿನ ಅರ್ಥ ಸಿಗುತ್ತೆ. ಪರೋಕ್ಷಾರ್ಥಂತು ಸರ್ವತ್ರ, ಯಾವಾಗಲೂ ಕೂಡ ದೊಡ್ಡ ದೊಡ್ಡ ಪದಾರ್ಥ ಇಂಡೈರೆಕ್ಟಾಗೆ ತರೋ. ಬಂಗಾರದ ಪದಾರ್ಥ ತರ್ತಾನೆ, ಮೇಲೊಂದು ಇದ್ರ ಕವರ್ ಇರುತ್ತೆ. ಎಂಥ ಕವರ್ ಇಟ್ಟಿರ್ತಾನೆ? ಪೇಪರ್ ಕವರ್ ಇರುತ್ತೆ, ಗೊತ್ತಾಯ್ತಾ? ನೋಡೋರು ಏನು ತಿಳ್ಕೊಬೇಕು? ಪೇಪರ್ ಅಂತ ತಿಳ್ಕೊಂಡ್ಬಿಡ್ತಾರೆ. ಬಂಗಾರ ಈಗ ಕೈಲಿ ಹಿಡ್ಕೊಂಡ್ಬಂದ್ರೆ ಹೇಗಿರುತ್ತೆ? ಒಳಗಿಟ್ಕೊಂಡು ಬಂದೇ ಹೊರ ಹರಿಸ್ತಾರೆ, ಹಾಗೆ ತಂದು ಬಿಟ್ಟರೆ ಕೈ ಕತ್ತರಿಸ ತೊಗೊಂಡೋಗ್ಬಿಡ್ತಾರೆ. ಅದಕ್ಕೆ ಏನು ಮಾಡ್ತಾರೆ? ಹೊರಗೆ ಯಾವಾಗಲೂ ಏನು ಕಾಣುತ್ತೆ? ಹೊರಗೆ ಬೇರೆದೇನೆ ಕಾಣುತ್ತೆ, ಒಳ ಚಿನ್ನ ಇರೋದು ಒಳಗೆ ತೆಗೆದ ಮಾತ್ರ ಕಾಣುತ್ತೆ. ಅದೇ ರೀತಿಯಲ್ಲಿ ಯಾವುದೇ ಶಾಸ್ತ್ರಾರ್ಥ ಕೂಡ ಮೇಲ್ನೋಟಕ್ಕೆ ಸಿಂಪಲ್ ಆಗಿ ಕಂಡುಕೊಂಡು ಒಳಗೆ ಹೋದಾವಾಗ ಏನಾಗುತ್ತೆ? ಅಲ್ಲಿ ವಿಶೇಷ ಅರ್ಥ ಇರೋದು. ಮಹಾಭಾರತದ ಅಂತ ವಿಶೇಷ ಅಂಶ ಅದರಲ್ಲಿದೆ. ಪರೋಕ್ಷಾರ್ಥಂತು ಸರ್ವತ್ರ ವೇದಾದಪಿ ಉತ್ತಮಂತು ಯತ್, ವೇದಾದಪಿತು ಉತ್ತಮಂತು ಯತ್, ವೇದಕ್ಕಿಂತ ಶ್ರೇಷ್ಠವಾಗಿದೆ. ಎಷ್ಟು ಅಂತ ಹೇಳ್ತಾರೆ ವೇದಕ್ಕಿಂತ ಶ್ರೇಷ್ಠ ಅಂತೇಳಿ? ಇಷ್ಟಾದರೂ ನಮ್ಮಲ್ಲಿ ವಾಕ್ಯಾರ್ಥ ಇತ್ತೀಚೆಗೆ ಏನಾಗಿದೆ ಅಂದರೆ ಮಹಾಭಾರತಕ್ಕಿಂತ ವೇದನೇ ಶ್ರೇಷ್ಠ. ಇಷ್ಟು ಆಚಾರ್ಯ ಮಾತು ಟೀಕಾರಾಯರ ಮಾತು ಎಲ್ಲ ಇದ್ರು ಕೂಡ ಹೊಸ ಟ್ರೆಂಡ್ ಇತ್ತೀಚೆ ಏನು ಶುರುವಾಗ್ತಾ ಇದೆ ಅಂದರೆ ಆಚಾರ್ಯ ಮಾತನ್ನೇ ಒಪ್ಪದೇ ಇರೋ ಒಂದು ಪ್ರವೃತ್ತಿ. ಭಾರಿ ತಪ್ಪು. ತಾತ್ಪರ್ಯದಲ್ಲಿ ಆಚಾರ್ಯ ಬರೀತಾರೆ, ಯಾರೋ ಅನುವಾದ ಮಾಡ್ತಾರೆ. ಇಲ್ಲಿ ಆಚಾರ್ಯ ಹೀಗೆ ಹೇಳಿದ್ದಾರೆ, ಬೇರೆ ಕಡೆ ಹೀಗಿದೆ ಅಂದರೆ ಯಾರು ಆಚಾರ್ಯ ಏನು ಮಾಡಿದ್ರಿಂದ ಅದು ನೋಡದೆ ಇರೋ ಬರೆದು ಬಿಟ್ಟಿದ್ದಾರೆ ಅಂತ ಆಚಾರ್ಯ ಹೇಳ್ತಿದ್ದಾರೆ. ಬರೀತಿರೋದೇ ಅದಕ್ಕೆ ಅಂತ ಹೇಳ್ತಿದ್ದಾರೆ ಸ್ಪಷ್ಟ. ಇಷ್ಟಾದ್ರೂ ಕೂಡ ಅರ್ಥ ಮಾಡ್ಕೊಳ್ಳಿ ಅಂದರೆ ನಮ್ಮ ನಮ್ಮಲ್ಲೇ ಇದು ಒಂದು ಹೊಸ ವಾದ ಹುಟ್ಟಿಸಿದ ಲೆಕ್ಕ. ಅದರಿಂದ ಏನಾಗುತ್ತೆ, ಜನಗಳಿಗೆ ಕನ್ಫ್ಯೂಷನ್ ಕ್ರಿಯೇಟ್ ಆಗಿ ಅವಕಾಶ ಕೊಡಬಾರ್ದು. ಅದಕ್ಕೆ ದೊಡ್ಡ ದೊಡ್ಡ ಸಭೆಗಳಲ್ಲಾಗಿ ದೊಡ್ಡ ಗಲಾಟೆಗಳಾಗಿ ಕೊನೆಗೆ ಊಟದೊಂದಿಗೆ ಗಲಾಟೆ ಊಟ ಮಾಡೋದು ಎದ್ದು ಬಿಡ್ತಾರಲ್ಲ. ಅಷ್ಟೊತ್ತು ನಡೆಯುತ್ತೆ, ಈಗ ಇವತ್ತಿಗೆ ನಡೀತಾ ಗಲಾಟೆಗಳು. ಪರೋಕ್ಷಾರ್ಥ ಅಂತೂ ಇದಕ್ಕೆ ಎರಡು ಕಾರಣ. ಒಂದು ಕಾರಣ, ಗ್ರಂಥಗಳನ್ನು ಅಧ್ಯಯನ ಮಾಡದೇ ಇರೋದು. ಅಲ್ಲಿ ಬಂದಾಗಲೇ ತಯಾರಾಗ್ತಾರಲ್ಲ, ಅದು ಪ್ರಾಬ್ಲಮ್ ಆಗುತ್ತೆ. ಅಲ್ಲಿ ಬಂದಾಗ ಏನು ತೋಚೆ ಅಂತ ಹೇಳ್ಬಿಡೋದು, ನಾನು ಹೇಳಿದ್ಮೇಲೆ ಅದು ತಪ್ಪಾಗಲು ಸಾಧ್ಯ ಇಲ್ಲ ಅಂತ ಹಠ ಹಿಡಿದು ದಾರಿ ತಪ್ಪಿಬಿಡುತ್ತೆ. ಆ ಶಿಷ್ಯರು ಏನು ಮಾಡ್ತಾರೆ, ನಮ್ಮ ಗುರುಗಳು ಹೇಳಿದ್ರೆ ಮರ್ಯಾದೆ ಕಡಿಬಾರ್ದು ಅಂತ ಅದು ಆಲೋಚನೆ ಮಾಡಿಬಿಡ್ತಾರೆ. ಅದು ಸ್ಕೂಲ್ ಆಫ್ ಥಾಟ್ ಬೇರೆ ಆಗಲಿ ಶುರುವಾಗಿ ಹಾಗಾಗಬಾರ್ದು. ಇವತ್ತು 190 ಪಾಲು ವಾಕ್ಯಾರ್ಥಗಳು ಯಾತಕ್ಕೆ ದಾರಿ ತಪ್ಪುತ್ತೆ ಅಂದರೆ ಪ್ರಿಪರೇಷನ್ ಇಲ್ಲದೆ ಹೋದಾಗ. ಸರ್ವಮೂಲ ಗ್ರಂಥಗಳನ್ನು ಪೂರ್ತಿ ಓದೋ ಅಭ್ಯಾಸ ನಮ್ಮಲ್ಲಿ ಇಲ್ಲ. ಆಯಾ ಗ್ರಂಥಗಳಷ್ಟೇ ಪೂರ್ತಿ ಓದಬೇಕು. ಅವ ಸರ್ವ ಪೂರ್ತಿ ಓದೇ ಮಾತಾಡಬಾರ್ದು. ಒಂದು ಪುಸ್ತಕದ ಅಭಿಪ್ರಾಯ ಕೊಡೋದಕ್ಕಿಂತ ಮುಂಚೆ ಏನು ಮಾಡಬೇಕು, ನಾವು ಪೂರ್ತಿ ಓದಬೇಕು. ಸರ್ವಮೂಲ ಆಚಾರ ಒಂದು ಯೂನಿಟ್, ಅದು ಪೂರ್ತಿ ಓದದೆ ಹೋದ್ರೆ ಅರ್ಥ ಗೊತ್ತಾಗೋದಿಲ್ಲ. ಅದು ಇದಕ್ಕೆ ಇಷ್ಟು ಎಷ್ಟು ಇದೆ, ಇಷ್ಟರಲ್ಲೇ ಎಷ್ಟು ಗಟ್ಟಿ ಹೇಳಿದ್ದಾರೆ. ಇನ್ನೂ ಎಷ್ಟೋ ಕಡೆ ಹೇಳ್ತಾರೆ ಆಚಾರ. ಅಷ್ಟನ್ನೆಲ್ಲ ಬಿಟ್ಬಿಟ್ಟು ಆದ ಮಾಡೋದಾದ್ರೆ ಎಷ್ಟು ತಪ್ಪಾಗುತ್ತಾಗ. ಪರೋಕ್ಷಾರ್ಥಂತು ಸರ್ವತ್ರ ವೇದಾದಪಿ ಉತ್ತಮಂತು ಯತ್ ಇತಿ ಸ್ಕಾಂದೇ ಭಾರತಂಚ. ಇಲ್ಲಿ ವೆರೈಟಿ ನೋಡಿ ಹೇಗಿದೆ. ಆಚಾರ ಸುಮ್ಮನೆ ಕೋಟ್ ಮಾಡಲಿಲ್ಲ. ಮೊದಲೇನು ಮಾಡಿದರು, ನಾರಾಯಣ ಅಷ್ಟಾಕ್ಷರ ಕಲ್ಪ ಪಂಚರಾತ್ರ. ಅದು ಯಾವ ಗುಂಪಿಗೆ ಬರುತ್ತೆ? ಸಪ್ತ ಶಿವಾಸು ಮಾತೃಷು, ಹೈಯೆಸ್ಟ್ ಲೆವೆಲಲ್ಲಿ ಬರುತ್ತೆ. ಋಗಾದಿಗಳು, ಭಾರತ, ಪಂಚರಾತ್ರ, ಮೂರ ರಾಮಾಯಣ, ಒಂದು ಕೆರೆಗೆರೆ ಅದನ್ನು ಕೋಟ್ ಮಾಡಿದರು. ಆಮೇಲೆ ಯಾವುದು ಕೋಟ್ ಮಾಡಿದರು? ನೆಕ್ಸ್ಟು ನಾರದೇ ಉಪನಾರದೀಯ ನಾರದೀಯ. ಇವನು ನಾರದೀಯ ಉಪಪುರಾಣ, ಉಪನಾರದೀಯ ಉಪಪುರಾಣ, ನಾರದೀಯ ಮಹಾಪುರಾಣ. ಇವೆರಡರ ವೈಶಿಷ್ಟ್ಯ ಏನಂದ್ರೆ ಎರಡು ವೈಷ್ಣವ ಪುರಾಣಗಳು, ಅದನ್ನು ಕೋಟ್ ಮಾಡಿದರು. ಆಮೇಲೆ ಸ್ಕಂದ ಪುರಾಣಕ್ಕೆ ಬಂದರು. ಇದೇನಿದು? ತಾಮಸ ಪುರಾಣ. ಸೊ ಎಲ್ಲದರಲ್ಲೂ ಬಂದಿದೆ ಅಂತ ಹೇಳೋದಕ್ಕೋಸ್ಕರ ಒಂದೊಂದು ಬಿಡ್ತಾ ಇಲ್ಲ. ಇದು ಕೋಟ್ ಮಾಡೋ ರೀತಿ ಇದು. ಅಂದರೆ ಎಷ್ಟೋ ಅದರಲ್ಲಿ ವ್ಯವಸ್ಥೆ ಇದೆ. ಆ ಸುಮ್ಮನೆ ಅದನ್ನು ನೋಡಿದಾಗ ಅದೇನು ಅರ್ಥ ಆಗುತ್ತೆ? ವಿಚಾರ ವಿವೇಚನೆ ಮಾಡಿದ್ರೆ ಆಚಾರ ಎಷ್ಟು ಒಂದು ವೆಲ್ ಪ್ಲಾಂಡ್ ಆಗಿ ಕೋಟ್ ಮಾಡಿದ್ದಾರೆ ಗೊತ್ತಾಗುತ್ತೆ. ಹೆಪ್ಪದೆಲ್ಲ ಯಾವುದೋ ಸಿಕ್ಕಿದ್ದೆಲ್ಲ ಕೊಡ್ತಾ ಇಲ್ಲ. ಅದಕ್ಕೊಂದು ಕ್ರಮ ಇದೆ. ನೀವು ಬಡಿಸ್ಬೇಕಾದ್ರೊಂದು ಕ್ರಮ ಇರುತ್ತಲ್ಲ, ಆ ರೀತಿಯೊಳಗೆ ಆ ಕ್ರಮದಲ್ಲೇ ಬಡಿಸ್ಬೇಕು ಅಂತ ಹೇಗೋ ಆ ಕ್ರಮದಲ್ಲೇ ಕೋಟ್ ಮಾಡ್ತಾರೆ. ಟೀಕಾರ ಎಲ್ಲ ಕಡೆ ಅದು ಹೇಳಿದ್ದಾರೆ, ಕೆಲವು ಕಡೆ ಹೇಳಿಬಿಟ್ಟಿರ್ತಾರೆ, ಅದನ್ನ ಎಲ್ಲ ಕಡೆ ಸೇರಿಸ್ಕೊಂಡು ಹೋಗ್ಬೇಕು. ಭಾರತಂಚಾಪಿ ಇತಿ ಪೂರ್ವೋಕ್ತೇನ ಸಮುಚ್ಚಯ. ಭಾರತಂಚಾಪಿ ಅಂತ ಹೇಳಿದ್ರಿಂದ ಹಿಂದೆ ಹೇಳಿದಂತೆ ಪಂಚರಾತ್ರ ಇತ್ಯಾದಿಗಳನ್ನು ಕೂಡ ಬೇರೆ ಬೇರೆ ಅವತಾರ ರೂಪಗಳಿಂದ ಮಾಡಿದರು ಅಂತ ಸೇರಿಸ್ಕೊಂಡು ಓದಬೇಕು. ಅದ್ರ ಜೊತೆಗೆ ಪುರಾಣಗಳನ್ನು ಬರೆದ್ರು ಅಂತಲೂ ಓದಬೇಕು, ಬ್ರಹ್ಮಸೂತ್ರ ಬರೆದ್ರು ಅಂತಲೂ ಓದಬೇಕು, ವೇದ ವಿಭಾಗ ಮಾಡಿದ್ರು ಅಂತಲೂ ತಿಳ್ಕೋಬೇಕು. ಅದಿಷ್ಟು ಹೇಳೋದಕ್ಕೋಸ್ಕರ ಭಾರತಂಚಾಪಿ ಕೃತವಾನ್. ಮಹಾಭಾರತವನ್ನೂ ಬರೆದರು ಅಂತ ಹೇಳಿದಾಗ ಅವಿಷ್ಟು ಸೇರ್ಕೊಂಡು ಬಂದಿದೆ ಅಂತ ಅರ್ಥ. ಅವರೂ ಬಂದಿದ್ದಾರೆ ಅಂದರೆ ಇನ್ನು ಕೆಲವರು ಇದ್ದಾರೆ ಅಂತ ಹೇಳ್ತಾರಲ್ಲ ಹಾಗೆ. ದಶ ಅವರ ಯೇಷು ತಥಾ ತೇ ಅರ್ಥಾ ಯಸೇತಿ ವಿಗ್ರಹ. ಅತಿ ಕಡಿಮೆ ಅಂದರೆ 10 ಅರ್ಥ. ಯಾಜಕಾದೇ ರಾಕೃತಿ ಗಣತ್ವಾತ್ ವಿಷ್ಣುಬೋಧಕಮ್ಮಿತಿ ಸಮಾಸಃ. ವಿಷ್ಣುಬೋಧಕಮ್ಮ ಸಮಾಸ ಯಾತಕ್ಕೆ ಬಂತು ಅಂತ ಕೇಳಿದರೆ ಯಾಜ ಒಂದು ಸೂತ್ರ ಇದೆ. ಯಾಜಕಾದೇ ರಾಕೃತಿ ಗಣತ್ವಾತ್ ಆ ಗುಂಪಿಗೆ ಸೇರಿದಾಗ ಈ ರೀತಿ ಸಮಾಸ ಮಾಡಬೇಕು ಅಂತ ನಿಯಮ ಇದೆ. ಅದು ತಕ್ಕಂತೆ ಮಾಡಿದರು. ವಿಷ್ಣುಬೋಧಕಃ ಅಲ್ಪೋ ವಿಷ್ಣುಬೋಧೋ ಬೋಧಕ ಐತಿ ರೂಪಸಿದ್ಧ ರೀತಿ ಭಾವ ತೋರಿಸ್ತಾರೆ ಹೇಗೆ ಅಂತೇಳಿ ಮುಂದೆ ರಾಯರದನ್ನು. ಕರಣಾರ್ಥತ್ವ ಕರಣಾರ್ಥ ಘೈನಂತೇನ ವಾ ಸಮಾಸ. ಇಂಥ ಪದಗಳು ಮಧ್ಯೆ ಮಧ್ಯೆ ಯಾತಕ್ಕೆ ಹೇಳ್ತಾರೆ ಅಂದರೆ ಅವೆಲ್ಲ ಅನ್ಯೂಷಿಯಲ್ ಯೂಸೇಜಸ್. ಆಚಾರ್ಯ ಅಂತಂದು ಕೋಟ್ ಮಾಡಿರ್ತಾರೆ, ಜನ ಆಕ್ಷೇಪಣೆ ಮಾಡ್ತಾರೆ. ಆಧುನಿಕ ವ್ಯಾಕರಣಕ್ಕೆ ಟ್ಯಾಲಿ ಆಗೋದಿಲ್ಲ ಅಂತ ಹೇಳಿದಾಗ ಟ್ಯಾಲಿ ಆಗದೆ ಹೋದರೆ ಈ ರೀತಿ ತಿಳ್ಕೊಳ್ಳಿ, ಮಹಾವ್ಯಾಕರಣಕ್ಕೆ ಟ್ಯಾಲಿ ಆಗುತ್ತೆ. ಈ ಟ್ಯಾಲಿ ಮಾಡಬೇಕಾ? ಇದರಲ್ಲಿ ಟ್ಯಾಲಿ ಮಾಡೋಕ್ಕೆ ಬರುತ್ತೆ. ವ್ಯಾಕರಣನೇ ಸರಿಯಾಗಿ ಓದಿದರೆ ಪಾಣಿನಿಯ ವ್ಯಾಕರಣ ಪ್ರಕಾರ ಕೂಡ ಏನು ಮಾಡಬಹುದು, ನಾವು ಕೂಡಿಸ್ಬೋದು ಅಂತ ತೋರಿಸ್ತಾರೆ. ಹೀಗಾಗಿ ವಿರೋಧ ಬರಬಾರದು ಅಂತ ಹೇಳ್ತಾರೆ. ಸಾಮಾನ್ಯ ವ್ಯಾಕರಣದಲ್ಲಿ ಏನು ಮಾಡ್ತಾರೆ ಅಂದರೆ ಏನು ಓದಿರ್ತಾರೆ ಅಷ್ಟೆಲ್ಲ ಮ್ಯಾನೇಜ್ ಮಾಡೋಕ್ಕೆ ಹೋಗ್ತಾರೆ. ಎಲ್ಲ ಸೂತ್ರ ಎಲ್ಲ ಅಧಿಕ ವ್ಯಾಕರಣದಲ್ಲೂ ಕೂಡ ಹೇಗೆ ಡಿಸ್ಕಷನ್ ಭಾರಿ ಉಂಟು, ಅದರಲ್ಲಿ ಬಂದಾಗ ಸರಿ ಹೋಗುತ್ತೆ ಅಂತೇಳಿ ಎಕ್ಸ್ಪ್ಲನೇಷನ್ ಕೊಟ್ಟು ಕರಣಾರ್ಥ ಅಂತ ಇವೆಲ್ಲ ಯಾವುದಕ್ಕೆ ಮುಖ್ಯ ಆಗುತ್ತೆ? ಶಬ್ದಗಳ ಇದ್ರ ಬಗ್ಗೆ. ಮತ್ತು ಇನ್ನೊಂದು ಫೈನಲ್ ಆನ್ಸರ್ ಇದೆ, ಅದ್ರ ಬಗ್ಗೆ ಆಚಾರ ಬಗ್ಗೆ ಆಕ್ಷೇಪಣೆ ಮಾಡಲೇಬಾರದು ವಿಷ್ಣು ಬೋಧಕಂ ಇತ್ಯಾದಿ ಬಗ್ಗೆ. ಯಾಕೆಂದ್ರೆ ಅವ್ರ ಮಾತುಗಳಲ್ಲ, ಅದು ಯಾರದದು? ವೇದವ್ಯಾಸರಿಗೆ ಕೊಟ್ಟಿರೋ ಕೊಟೇಷನ್. ಅದು ಕೊಟೇಷನ್ ಏನಾದ್ರು ಇದ್ರೆ ಅದು ಯಾರು ಜವಾಬ್ದಾರರು? ಅದಕ್ಕೆ ಅವರು ಜವಾಬ್ದಾರರು. ಒಂದು ವೇದವ್ಯಾಸರ ಪಾಡಿನೇ ಫಾಲೋ ಮಾಡಲಿಲ್ಲ ಅಂದರೆ ಬುದ್ಧಿ ಇಲ್ಲ ನಿನಗೆ. ವೇದವ್ಯಾಸರು ಬದಲಿದ್ರು, ಪಾಡಿನೇ ಬದಲಿದ್ರು. ವೇದವ್ಯಾಸರ ಕಾಲ ಪಾಡಿನಿ ಪಾಲಯ ಪಾಣಿ 2000 ವರ್ಷದಿಂದ, ಅವರು 6000 ವರ್ಷದಿಂದ. ಅಂದಮೇಲೆ ಅವ್ರಿಗೆ ಇವತ್ತೇ ಫಾಲೋ ಮಾಡ್ತಾರೆ. ಇವತ್ತಿನ 1960 ಇವತ್ತಿನ ರೇಟ್ ಟ್ಯಾಕ್ಸ್ ಕೊಡ್ತಾರೆ ಯಾರು ಕೂಡ, ಗೊತ್ತಾಯ್ತಾ? ಅವತ್ತಿನ ರೇಟ್ ಇವತ್ತಿನ ರೇಟ್ ಅರ್ಥನೇ ಇಲ್ಲ. ಸೊ ಯಾರು ಮುಂದಿದ್ರು ಅಂತ ಗೊತ್ತಾದರೆ ಪ್ರಶ್ನೆ ಬರೋದಿಲ್ಲ. ಇವೆಲ್ಲ ಗೊತ್ತಿಲ್ಲ, ಕಣ್ಣು ಮುಚ್ಚಿಕೊಂಡು ಆಕ್ಷೇಪಣೆ ಮಾಡೋ ವಿಧಾನ ಸಿಗ್ತಾರೆ. ಅವ್ರಿಗೇನು ಅಂದರೆ ಆಚಾರ ಒಪ್ಪಬಾರದು ಅಂತ ಒಂದು ಗುಂಪಿರುತ್ತೆ, ಅವರಿಗೆಲ್ಲ ಉತ್ತರ ಕೊಡೋದಕ್ಕೆ ಇದೆಲ್ಲ ಟೀಕಾರ ಹೇಳಿರ್ತಾರೆ. ಪಂಚ ಪಶ್ಚಾತ್ ಅಲ್ಪಾದ್ಯರ್ಥೇಕ ಉತ್ತಮ. ಇದು ಇನ್ನೊಂದಿದೆ, ವಿಷ್ಣುಬೋಧಕಂ ಅಂತ ಹೇಳಿದಾಗ ಕ ಅಂತ ಪದ ಬಂದಿದೆ. ಕ ಅನ್ನ ಪ್ರತಿ ವಿಷ್ಣುಬೋಧಕ ಕಾಯ ಬಾಲ ಬಾಲಕ ಅಂತಿದೆ. ಬಾಲ ಬಾಲಕ, ಬಾಲ ಅಂದ್ರೆ ಏನರ್ಥ, ಬಾಲಕ ಅಂದ್ರೆ ಏನರ್ಥ, ರಫ್ಲಿ ಎರಡೂ ಚಿಕ್ಕ ಮಗು ಅಂತ ಅರ್ಥ. ಅದ್ರಲ್ಲಿ ವ್ಯತ್ಯಾಸ ಇದೆ. ಬಾಲ ಅಂದ್ರೆ ಚಿಕ್ಕವನು, ಬಾಲಕ ಅಂದ್ರೆ ಇನ್ನೂ ಚಿಕ್ಕವನು. ಕಾ ಪ್ರತ್ಯಯ ಬಂದಾಗ ಇನ್ನೂ ಚಿಕ್ಕದು ಅಂತ ಅರ್ಥ ಬರುತ್ತೆ. ಅದಕ್ಕೋಸ್ಕರ ಹಾಗೆ ಹೇಳ್ತಾರೆ. ಯಾತಕ್ಕೆ ಅಲ್ಪಾರ್ಥ ಹೇಳಿದ್ರು ಅಂದ್ರೆ, ಇಷ್ಟೆಲ್ಲ ವಿಷ್ಣುವಿನ ಬಗ್ಗೆ ಹೇಳುತ್ತೆ ಶಾಸ್ತ್ರ ಅಂದ ಮೇಲೆ ಏನ್ ತಿಳ್ಕೊಡಕ್ ಹೋಗ್ಬಾರ್ದು ನೀವು, ಪೂರ್ತಿ ಹೇಳುತ್ತೆ ಅಂತ ತಿಳ್ಕೊಂಡ್ಬಿಡ್ಬೇಡಿ. ಮತ್ತೆ ಪರಮಾತ್ಮ ಎಂಥವನು, ಎಲ್ಲ ಬಿಯಾಂಡ್ ಆಲ್ ವರ್ಲ್ಡ್ಸ್, ಅಷ್ಟರ ಮೇಲೆ ದೇವರಿದ್ದಾನೆ. ಅದನ್ನ ಹೇಳೋದಕ್ಕೋಸ್ಕರ ಕ ಅಂತ ಹೇಳ್ಬಿಟ್ಟು, ಇವೆಲ್ಲ ಸ್ವಾರಸ್ಯ ಗೊತ್ತಿಲ್ಲ. ಇಲ್ಲಿ ಪೂರ್ತಿ ಹೇಳುತ್ತೆ ಅಂತ ಆಗ್ಬಿಟ್ರೆ ದೇವ್ರ ಮಹಿಮೆ ಇಷ್ಟೇ ಅಂತ ಆಯ್ತಾಗ. ಮಹಾಭಾರತದಲ್ಲಿ ದೇವ್ ಬಂದು ಏನ್ ಬಂದಿದೆ ಅಷ್ಟೇ ದೇವ್ರ ಮಹಿಮೆ ಅಂದ್ರೆ, ದೇವ್ರು ಏನಾಗ್ಬಿಡ್ತಾನೆ ಅಲ್ಲಿಗೆ, ಚಿಕ್ಕವನಾಗ್ಬಿಡ್ತಾನೆ. ಅದಕ್ಕೆ ದೇವ್ ನಮ್ಮ ಕಣ್ಣಿಗೆ ಕಾಣದ ಸಮುದ್ರ ಅಲ್ಲ, ಕಾಣದೇ ಇರೋ ಭಾಗನೂ ಹೇಗಿದೆಯೋ ಹಾಗೆ ವೇದಗಳಿಗೆ ಎಲ್ಲಾ ಶಾಸ್ತ್ರಗಳಿಗೂ ಮೀರಿ ದೇವರ ಮಹಿಮೆ ಇದೆ. ಉತ್ತಮ ಇತ್ಯುಕ್ತ ವಿವರಣ ವೇದಾದಪ್ಯುತ್ತಮ ಇತಿ, ಅದ್ ಮತ್ತೆ ಹೇಳ್ತಾರೆ. ಉತ್ತಮ ಅಂದ್ರೆ ಬರೀ ಉತ್ತಮ ಅಲ್ಲ, ವೇದಗಳಿಗಿಂತ ಉತ್ತಮ. ಯೇಷು ವಾಕ್ಯೇಶು ಯಥಾ ಸಂಭವಂ ಪೂರ್ವೋಕ್ತಾರ್ಥೋ ಅವಗಂತವ್ಯ, ಒಂದ್ ಮಾತು ಹೇಳಿಬಿಟ್ರು. ಇಷ್ಟೆಲ್ಲ ವಾಕ್ಯ ಏನು ಕೊಟ್ಟಿದ್ದಾರೆ ಆಚಾರ್ಯರು, ಆಚಾರ್ಯ ಹೇಳಿದ ಮಾತಿಗೆ ಇವೆಲ್ಲ ಅಷ್ಟ ಎಷ್ಟು ಬಂದಿದೆ ಬಂದನ್ನು ಸರಿಯಾಗಿ ಯೋಜನೆ ಮಾಡಿ ಅರ್ಥ ಮಾಡಿಕೊಡಿ ಅಂತ ಹೇಳ್ಬಿಡ್ತಾರೆ. ಈ ಸ್ಟೇಜ್ ಬಂದಿರ್ತಾರೆ, ಈ ಓದೋವತ್ತಿಗೆ ಏನಾಗಿರ್ತಾರೆ, ಈಗಾಗ್ಲೇ ಒಂದು ಸ್ಟೇಜ್ ರೀಚ್ ಆಗಿರೋದ್ರಿಂದ ಆ ರೀತಿ ಅರ್ಥ ಮಾಡ್ಕೊಳ್ಳಿ. ಅದನ್ನ ತೋರಿಸೋದ್ರೆ ಏನಾಗುತ್ತೆ, ತುಂಬಾ ದೊಡ್ಡದಾಗ್ಬಿಡುತ್ತೆ. ಆ ರೀತಿ ಬೇರೆ ಕಡೆ ತೋರಿಸಿದ್ದಾರೆ, ಇಲ್ಲಿ ಹೇಳಿ ಬೇರೆ ಕಡೆ ತೋರಿಸಿದ್ದನ್ನ ಬೇಸ್ ಮಾಡ್ಕೊಂಡು ಅರ್ಥ ಮಾಡ್ಕೊಂಡ್ಬಿಡಿ. ಯದಿ ವಿದ್ಯಾತ್ ಇತ್ಯಾದಿ, ಅದು ಅರ್ಥ ಈಗ ಹೇಳಿಲ್ಲ ಆ ರೀತಿಯಾಗಿ. ಚಿತ್ರೀಕಾರ ಬರೀತಾರೆ ಅದನ್ನ, ಯಾಕೆ ಮೊದಲು ನಾರದೀಯ, ಯಾಕೆ ಇದು ಅಂತ ತತ್ವಜ್ಞಾನಿ ಬರೀತಾರೆ. ಇದೇ ಕ್ರಮದಲ್ಲಿ ಯಾತಕ್ಕೆ ಕೊಟ್ಬಾಡ್ತಾರೆ ಅಂತ ಹೇಳ್ಬಿಟ್ಟಿದ್ದಾರೆ. ಅದೇ ರೀತಿ ಅರ್ಥ ಮಾಡ್ಕೊಳ್ಳಿ ಇಲ್ಲಿ ಕೂಡ ಅಂತ ಅರ್ಥ. ಯದಿ ವಿದ್ಯಾತ್ ಇತ್ಯಾದಿ ಭಾರತ ವಾಕ್ಯ ಪರ್ಯಾಲೋಚನೆಯಾಚ ಉಕ್ತಂ ತದವಸೀಯತೆ ಇತಿ ಸಂಬಂಧ. ಇನ್ನೊಂದು ಮಾತಿದೆ, ಯದಿ ವಿದ್ಯಾ ಚತುರ್ವೇದಾನ್, ಯಾಚ ಆಚಾರ್ಯ ವಾಕ್ಯನ ಬೇರೆ ಕಡೆ ಕೋಟ್ ಮಾಡ್ತಾರೆ. ಮಹಾಭಾರತ ಎಷ್ಟು ದೊಡ್ಡ ಗ್ರಂಥ, ಪುರಾಣ ಎಷ್ಟು ಶ್ರೇಷ್ಠ ಅಂದರೆ, ಯದಿ ವಿದ್ಯಾ ಚತುರೋ ವೇದಾನ್ ಸಾಂಗೋಪನಿಷದಾನ್ ದ್ವಿಜ ಗೊತ್ತಾಯ್ತ, ನಚೇತ್ ಪುರಾಣಂ ಸಂವಿದ್ಯಾತ್ ನೈವ ಸಸ್ಯಾತ್ ವಿಚಕ್ಷಣ. ಇತಿಹಾಸ ಪುರಾಣಗಳ ಮಹತ್ವ ತುಂಬ ಜನಕ್ಕೆ ಗೊತ್ತಿಲ್ಲ ಅಂತ ಮಹಾಭಾರತ ಒಂದು ಮಾತಾಡುತ್ತೆ. ಈ ಬರೀ ವೇದ ಓದಿದ್ದಾನೋ ಅದು ವೇದ ಅರ್ಥ ಆಗಿಲ್ಲ ಅಂತ ಅರ್ಥ, ಗೊತ್ತಾಯ್ತಾ. ಯಾಕೆಂದರೆ ಇತಿಹಾಸ ಪುರಾಣಗಳ ಹೆಲ್ಪ್ ತಗೊಂಡು ವೇದ ಓದಬೇಕು. ಇತಿಹಾಸ ಪುರಾಣಗಳ ಹೆಲ್ಪ್ ತಗೊಂಡು ವೇದ ಓದಿದರೆ ಅದು ವೇದ ಓದ್ದಾಗ ಲೆಕ್ಕ. ಇತಿಹಾಸ ಪುರಾಣ ಏನು ಮಹಾ ಅಂದರೆ, ತಪ್ಪು ತಿಳ್ಕೊಂಡಿದ್ದೀರಿ, ವೇದ ಓದಿದವನು ಕೂಡ ಪಂಡಿತನಾದರೂ ಆಗಬಹುದು, ಆದರೆ ನಿಜವಾದ ಪಂಡಿತ ಆಗಬೇಕಾದ್ರೆ ಇತಿಹಾಸ ಪುರಾಣ ಓದಿದರೆ ಮಾತ್ರ ಆಗ್ತಾನೆ ಅಂತ ಹೇಳಿದ. ಇತಿಹಾಸ ಪುರಾಣ ಓದ್ದವನು ಮಾತ್ರ ನಿಜವಾದ ಪಂಡಿತನಾಗ್ತಾನೆ, ಆದ್ದರಿಂದ ಅದನ್ನು ಓದಲೇಬೇಕು. ಇದು ಇಷ್ಟೆಲ್ಲ ಸ್ಪಷ್ಟ ಆಚಾರ ಹೇಳಿರೋದ್ರಿಂದ ಇತಿಹಾಸ ಪುರಾಣಗಳ ಸ್ಥಾನ ಬೇರೆಯವರೆಲ್ಲ ತುಂಬ ಡೌನ್ ಮಾಡಿದರು, ಅದು ಕೋಟ್ ಮಾಡೋಕ್ಕೆ ಹೋಗ್ತಿರಲಿಲ್ಲ. ಆಚಾರ ಒಬ್ಬರೇ ಪುನಃ ಎಲ್ಲದನ್ನ ಸೇರಿಸಿಬಿಟ್ಟು ವೇದಗಳು ಬೇಕು, ಇತಿಹಾಸ ಪುರಾಣ ಭಾರತ ಪಂಚರಾತ್ ಎಲ್ಲ ಗ್ರಂಥನೂ ಸೇರಿಸ್ತಾರೆ. ಉಳಿದವರೆಲ್ಲ ಇದಾರು ವಾಕ್ಯಕ್ಕೆ ಲಿಮಿಟ್ ಆಗಿಬಿಡ್ತಾರೆ, ಪುನಃ ಪುನಃ ಅದನ್ನೇ ಕೋಟ್ ಮಾಡ್ತಿರ್ತಾರೆ, ಮೇಲಕ್ಕೆ ಹೋಗೋದೇ ಇಲ್ಲ. ಯಾಕೆಂದ್ರೆ ಇವೆಲ್ಲ ಅವ್ರಿಗೆ ಅನುಕೂಲ ಆಗೋದಿಲ್ಲ, ಅದರಿಂದ ಅನುಕೂಲ ಮಾಡಿದ್ರೆ ಪ್ರಾಬ್ಲಮ್ ಬರುತ್ತೆ ಅಂತ ಹೇಳಿ ಅಷ್ಟರಲ್ಲೇ ಮ್ಯಾನೇಜ್ ಮಾಡಕ್ಕೆ ಹೋಗ್ತಾರೆ. ಯದಿ ವಿದ್ಯಾತ್ ಇತ್ಯಾದಿ ಭಾರತ ವಾಕ್ಯ ಪರ್ಯಾಲೋಚನೆ ಆಚ ಉಕ್ತಂ ತದವಸಿ ಇತಿ ಸಂಬಂಧ, ಅದು ಬೇರೆ ಕಡೆ ಬರೋದ್ರಿಂದ ಎಕ್ಸ್ಪ್ಲೇನ್ ಮಾಡಲಿಲ್ಲ. ಅದು ಮುಂದೆ ಹೇಳ್ತಾರೆ, ವ್ಯಾಸೋ ಭೂತೈವ ಇತ್ಯನೇನ ಜ್ಞಾನ ಪ್ರದರ್ಶನ ಇತ್ಯಸ್ಯ ರಾಯರ ವೈಶಿಷ್ಟ್ಯ ಇಲ್ಲಿ ಏನು ಟೀಕ ಯಥಾ ಸಂಭವ ಅಂತ ಬರೆದ್ರಲ್ಲ ಅದಿಷ್ಟೂ ಎಕ್ಸ್ಪ್ಲೇನ್ ಮಾಡ್ತಾರೆ. ರಾಯರ ವ್ಯಾಖ್ಯಾನದ ಟಿಪ್ಪಣಿ ಭಾಳ ವೈಶಿಷ್ಟ್ಯ ಅದು, ಅದನ್ನೆಲ್ಲ ಇದರಲ್ಲಿಲ್ಲ, ಎಲ್ಲರೂ ತಿಳಿಲ್ಲ ಅದರಿಂದ ಓದಕ್ಕೆ ಹೋಗೋದಿಲ್ಲ. ಇಷ್ಟೊತ್ತು ಹೇಳಿದ್ನಲ್ಲ ಅದೆಲ್ಲ ಹೇಳ್ತಾರೆ, ಲೋಕೇಶ ಅದ್ಯಾತಕ್ಕೆ ಬ್ರಹ್ಮ ದಶಾರ್ಥ ಯಾತಕ್ಕೆ ಬೋಫರ್ಥ ಯಾತಕ್ಕೆ ದಶಾವರ ಅರ್ಥ ಯಾತಕ್ಕೆ ಅದಿಷ್ಟೂ ಎಕ್ಸ್ಪ್ಲೇನ್ ಮಾಡ್ತಾರೆ. ರಾಯ್ ಈ ಪದಕ್ಕಿದು ಈ ಪದಕ್ಕೆ ಈ ಪದ ಟ್ಯಾಲಿ ಮಾಡ್ತಾ ಹೋಗ್ತಾ ಅದಕ್ಕೆ ಅವ್ರು ಬರಿಬೇಕಾದ್ರೆ ಹೇಳ್ತಾರೆ. ಯಾತಕ್ಕೆ ಬರೀತಿದ್ದೆ ನಾವು ಅಂದರೆ ಶಿಷ್ಯರಿಗೆ ಜ್ಞಾನ ಬರಲಿದ್ದೆ ಬರಿತೇವೆ, ಇದು ಅವರು ಮೇನ್ ಪ್ರತಿಜ್ಞೆ. ಆ ರೀತಿನೇ ಎಲ್ಲ ಮೇಂಟೈನ್ ಮಾಡ್ತಾ ಹೋಗ್ತಾರೆ. ಯಾವುದನ್ನ ಭಾಷ್ಯದಲ್ಲಿ ಕೃಷ್ಣವಾಗಿದ್ದರೆ ಟೀಕಾರ ಹೇಳ್ತಾರೆ, ಟೀಕಾರಾಯರ ಮಾತಿನ ಸ್ಪಷ್ಟೀಕರಣ ಕರಾಯರು ಬರೀತಾರೆ, ಗೊತ್ತಾಯ್ತಾ. ವೇದವ್ಯಾಸರ ಮಾತ್ರ ಸ್ಪಷ್ಟ ಮಾಡಕ್ಕೆ ಆಚಾರ್ಯರು ಬರೀತಾರೆ. ವೇದವ್ಯಾಸರು ಆಚಾರ್ಯರು ಟೀಕಾರಾಯರು ಟಿಪ್ಪಣಿಕಾರ ಈ ಕ್ರಮದಲ್ಲಿ ಬರ, ಅದು ಗೊತ್ತಾಗಲಿ ದಾಸರು ಹರಿದಾಸರು ಅವಿನ್ನೂ ಕ್ಲಿಯರ್ ಮಾಡಿ ಕನ್ನಡದಲ್ಲಿ. ಈಗ ಯದಿ ವಿದ್ಯಾ ಚತುರ್ವೇ ಚತುರ್ವೇದಾನ್ ಸಾಂಗೋಪನಿಷದಾನ್ ದ್ವಿಜಃ ನಚೇತ್ ಪುರಾಣಂ ಸಂವಿದ್ಯಾತ್ ನೈವ ಸಸ್ಯಾತ್ ವಿಚಕ್ಷಣ. ಮಹಾಭಾರತದ್ದೇ ವಾಕ್ಯ, ಇತಿಹಾಸ ಪುರಾಣೇಭ್ಯೋ ವೇದಂ ಸಂ ಉಪಬ್ರಹ್ಮಯೇ ಬಿಭೇತ್ಯಲ್ಪ ಶ್ರುತಾದ್ವೇದೋ ಮಾಮಯಂ ಪ್ರಚಲಿಷ್ಯತಿ. ಎರಡು ಮಹಾಭಾರತ ವಾಕ್ಯಗಳು, ನಾಲ್ಕು ವೇದಗಳನ್ನು ಓದಿದ್ರು ಕೂಡ, ಉಪನಿಷತ್ ಓದಿದ್ರು ಕೂಡ, ವೇದಾಂಗ ಓದಿದ್ರು ಕೂಡ, ಪುರಾಣ ಪ್ರಪಂಚ ಓದದೆ ಹೋದರೆ ಅವನು ಪಂಡಿತ ಅಂತ ಕರೆಸಿಕೊಳ್ಳೋದಿಲ್ಲ ಅಂತ ಹೇಳ್ಬಿಟ್ಟು. ಇತಿಹಾಸ ಪುರಾಣಾಭ್ಯಾಂ ವೇದಂ ಸಮುಪಬ್ರಹ್ಮಯೇ, ಇತಿಹಾಸ ಪುರಾಣಗಳ ಸಹಾಯ ತಗೊಂಡು ವೇದಗಳನ್ನು ಅರ್ಥ ಮಾಡ್ಕೋಬೇಕೆ ಹೊರತು ಡೈರೆಕ್ಟಾಗಿ ಅರ್ಥ ಮಾಡ್ಕೊಳ್ಳೋಕೆ ಹೋಗಬಾರ್ದು. ವಿಭೇತ್ಯಲ್ಪಶ್ರುತಾದ್ವೇದೋ ಮಾಮಯಂ ಪ್ರಚಲಿಷ್ಯತಿ. ಪುರಾಣ ಓದ್ದೇ ಇದ್ದವನು, ಇತಿಹಾಸ ಓದ್ದೇ ಇದ್ದವನು, ಇತಿಹಾಸ ಅಂದ್ರೆ ಈ ಹಿಸ್ಟ್ರಿ ಅಲ್ಲ, ಮಹಾಭಾರತ ಓದ್ದೇ ಇದ್ದವನು, ವೇದ ಓದ್ಲಕ್ಕೆ ಹೋದರೆ ವೇದಾಭಿಮಾನಿ ದೇವತೆಗಳು ಗಾಬರಿ ಆಗ್ತಾರಂತೆ, ಅಯ್ಯೋ ನಾನು ಮೈಲಿಗೆ ಮಾಡಿಬಿಡ್ತಾನೆ ಇವನು ಅಂತ ಹೇಳಿ, ಗೊತ್ತಾಯ್ತಾ, ಅರ್ಥ ಆಗೋದಿಲ್ಲಲ್ಲ, ಗಾಬರಿ ಆಗಿಬಿಡ್ತಾರೆ. ಅಲ್ಲ ರೀ, ವೇದಾಭಿಮಾನಿ ದೊಡ್ಡವ್ರದ್ದು ಅವರ್ಯಾಕೆ ಮೈಲಿಗೆ ಆಗ್ತಾರೆ, ಅವರ್ಯಾಕೆ ಗಾಬರಿ ಆಗ್ತಾರೆ ಅಂದರೆ ಈ ಥರ ಗಾಬರಿ ಆಗೋದಿಲ್ಲ, ಮೈಲಿಗೆ ಮಾಡ್ತಾನೆ ಅಂತ ಗಾಬರಿ ಆಗ, ಮಗು ಬರುತ್ತೆ ತಾಯಿ ಜೋರಾಗಿ ಕೂತ್ಕೊಂಡ್ಬಿಡ್ತಾಳೆ, ಮಗು ಕೆದರ್ತಾಳೆ ಅಲ್ಲ, ಮುಡಿಯಲಿದ್ದಾಳೆ ಬಿಟ್ಟು ಬಿಟ್ಟರೆ ಪಜೀತಿ ಆಗುತ್ತಲ್ಲ ಅಂತ ಅಷ್ಟೇ. ಅದು ಎರಡೇ ಕಾಸು ಬಂದು ಹಚ್ಚಿ ಪಾಳಿ ಅಡಿಗೆ ಮಾಡೋಕ್ಕೆ ಹೊರಟವ್ರಿಗೆ ಬಿಟ್ಟರೆ ಎಷ್ಟು ಕಷ್ಟ ಆಗ್ಬೋದು. ಅವ ಆ ಕೂಗೋದಕ್ಕೆ ಇರ್ಸೋದಲ್ಲ, ಈ ಭಯ ಅಲ್ಲ. ಯಾವ ಭಯ? ಮೈಲಿಗೆ ಆದೀತು ಅನ್ನೋ ಭಯ. ಅದು ವೇದಾದಿಗಳು ವಿಮಾನ ದೇವತೆಗಳು ಈ ಅಯೋಗ್ಯರು ಬಂದಾಗ ನಮ್ಮನ್ನು ಬಿಟ್ಟು ಅರ್ಥ ಹಾಳು ಮಾಡಿಬಿಡ್ತಾರೆ ಅಂತೇಳಿ ಗಾಬರಿ ಆಗ್ತಾರೆ. ಆದ್ದರಿಂದ ಇದು ಹೆಲ್ಪ್ ತಗೋಬೇಕು. ಇಷ್ಟೆಲ್ಲ ಮಹಾಭಾರತ ಹೇಳಿದ್ರು ಅವ್ರಿಗೆ ಅರ್ಥ ಆಗಿಲ್ಲ ಬೇರೆಯವರಿಗೆ. ಭಾಷ್ಯಂ, ಅದಕ್ಕೆ ಟೀಕಾ, ಚತ್ವಾರಶ್ಚತೆ ವೇದಾಶ್ಚೈತಿ ವಿಶೇಷಣ ಸಮಾಸ ಏವ ಅಯಂ ನಾ ದ್ವಿಗುಹು. ಅದನ್ನೆಲ್ಲ ನಾಳೆ ನೋಡೋಣ, ಗೊತ್ತಾಗಿದೆ. ನಾಳೆಯಿಂದ ಇಲ್ಲಿ ಸೋಮವಾರದವರೆಗೂ ಪಾಠ ಇರೋದಿಲ್ಲ, ರಾಮಸೇವಾ ಮಂಡಳಿಯಲ್ಲಿ ಕಾರ್ಯಕ್ರಮ ಇರುತ್ತೆ ನಾಳೆಯಿಂದ, ನಾಳೆಯಿಂದನೇ ಇರುತ್ತೆ, ನಾಡಿದ್ದಿನಿಂದ ಅಂತ ಹೇಳಿ ಅನೌನ್ಸ್ ಮಾಡಿದ್ದಾರೆ, ಬಟ್ ನಾಳೆಯಿಂದನೇ ಇರುತ್ತೆ. ಯಾರು ಬಂದಿಲ್ವಂತೆ, ಅದಕ್ಕೆ ನಾಳೆ ನಾಳೆನೇ ಶುರು ಮಾಡಿ.